temporada. Prasamo dhyaya, 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 tritiya dhyaya. Dashangulam, vistarasya tatha katya have a light. Unnurya patnaka. ಪ್ರತಿಮಾರ್ಥಂ ರಜನ್, ಈಗ ಪ್ರತಿಮೆ ಹೀಗಿರಬೇಕು ಅಂತಾಯಿತು. ಇನ್ನು ಪ್ರತಿಮೆ ಮಾಡಬೇಕಾಗಿದೆ. ಈಗ ಪ್ರತಿಮೆ ತರೋದಕ್ಕೋಸ್ಕರ ಒಂದು ಶಿಲೆ ಸೆಲೆಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಶಿಲೆ ಸೆಲೆಕ್ಟ್ ಮಾಡಿ ಅದರಲ್ಲಿ ಪ್ರತಿಮೆ ಮಾಡಬೇಕು. ಪ್ರತಿಮೆ ಹೇಗಿರಬೇಕು ಅದಕ್ಕೆ ತಕ್ಕಂತೆ ಶಿಲೆ ತರಬೇಕೀಗ. ಪ್ರತಿಮೆ ಬಗ್ಗೆ ಮತ್ತೆ ಖ್ಯಾತಕ್ಕೆ ಹೇಳಿದರು, ಶರ್ಟ್ ಬೇಕು ಅಂದ ತಕ್ಷಣ ಏನಂದರು, ಯಾರಿಗೆ ಯಾರಿಗೆ ಫಸ್ಟ್, ಆಮೇಲೆ ಅದು ತಕ್ಕಂತೆ ಬಟ್ಟೆ, ಅದಕ್ಕೆ ತಕ್ಕಂತೆ ಶರ್ಟ್. ಇವತ್ತು ಪ್ರತಿಮಾ ಲಕ್ಷಣ ಮೊದಲು ಹೇಳೋದಕ್ಕೆ ಕಾರಣ ಅಂದರೆ, ಪ್ರತಿಮೆ ಬೇಕು ಅಂತ ನಿಶ್ಚಯ ಆದಮೇಲೆ ಅದು ಬೇಕಾದ ಮೆಟೀರಿಯಲ್ ಸೆಲೆಕ್ಷನ್ ಆಗಬೇಕು. ಅದಕ್ಕಾಗಿ ಈ ಪ್ರತಿಮಾ ಬಗ್ಗೆ ಅದು ಆ ವಿಷಯ ಹೇಳಕ್ಕೆ ಶುರು ಮಾಡಿದೆ. ಮೊದಲೇ ಯಾಕೆ ಹೇಳಲಿಲ್ಲ ಅಂದರೆ, ಮೊದಲು ಹೇಗಿರಬೇಕು ಪ್ರತಿಮೆ ಎಂಬುದಕ್ಕೆ ಒಂದು ಹೇಳಿದರು, ಕೂತಿರ್ಬೋದು, ನಿಂತಿರ್ಬೋದು, ಮೊದಲಿಗೆ ಅವೆಲ್ಲ ಹೇಳಿಬಿಟ್ರಿ. ಈಗ ಪ್ರತಿಮೆ ಮೆಟೀರಿಯಲ್ ಯಾವುದು ಅಂತ ಅಲ್ಲಿ ಹೇಳಿದರು. ಮೆಟೀರಿಯಲ್ ವಿಶೇಷಗಳೆಲ್ಲ ಮುಂದೆ ಹೇಳಿದ್ದಾರೆ. ಎಂಥದ್ದು ಅಂದರೆ ಹೀಗೆ, ಪ್ರತಿಮಾರ್ಥಂ ರಜನ್ ಪಂಚಧ್ವನಿಭಿ ಮಂಗಲೈಹಿ ಯುತಃ ಗತ್ವಾ ಶುಚಿಸ್ಥಲಂ ಚೈವ ಶಿಲಾಂ ತತ್ರ ಪರೀಕ್ಷೆಯೇ. ಪ್ರತಿಮೆಗೋಸ್ಕರ ಹುಡುಕ್ಲಕ್ಕೆ ಹೊರಟಾಗ ಪಂಚಧ್ವನಿಭಿ ಯುತಃ, ಐದು ಧ್ವನಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ಪಂಚವಾದ್ಯಗಳು, ಧ್ವನಿ ಅಂದರೆ ಶಬ್ದ, ಪಂಚವಾದ್ಯಗಳು ಭೇರಿ, ಮುರಜ, ವೀಣ, ತಾಲ, ವೇಣು, ಇಷ್ಟು ಪಂಚಾಯುಧಗಳು, ಪಂಚವಾದ್ಯಗಳು. ಒಂದು ಭೇರಿ, ಎರಡು ಮುರಜ ಅಂದರೆ ಬಾರಿಸೋದು, ತಪಟಪ ಹೊಡೆಯೋದು ಆ ರೀತಿ, ವೀಣ ವೀಣೆ, ಆಮೇಲೆ ತಾಳ, ತಾಳ ಅಂದರೆ ತಾಳೆ, ತಾಳ ಹಾಕೋದು ಅಂತ ಒಂದು ಅರ್ಥ ಚಬ್ಬೋದಾಗ, ತಾಳ ಇವೆ ಅಲ್ಲ, ವೇಣು, ವೇಣು ಅಂದರೆ ಕೊಳ್ಳಲು ಇತ್ಯಾದಿ. ಐದು ಐದು ಇಲ್ಲಿ ಅದಕ್ಕೆ ಅಲ್ಲಿ ಧ್ವನಿಗಳು ಬೇರೆ ಬೇರೆ ಬರುತ್ತದೆ, ಆ ಧ್ವನಿಗಳು ಬರೋದು ಬೇರೆ ಬೇರೆ. ಆದ್ದರಿಂದಾಗಿದೆ ಪಂಚಧ್ವನಿ ಭೀ ಕೂಡಿಕೊಂಡು ಹೋಗಬೇಕು ಅಂದರೆ ಅವ್ರು ಬಾರಿಸೋರು ಇರಬೇಕು ಜೊತೆಗೆ, ಅವೆಲ್ಲ ಬರೋ ಧ್ವನಿ ಹಬ್ಬ ಬರುತ್ತೇನೀಗ, ಅವ್ರ ಜೊತೆಗೆ ಹೋಗಬೇಕು ಅಂತ ವಾದ್ಯ ಸಮೇತ ಹೋಗಬೇಕು. ಅದು ಅತ್ಯುತ್ತಮ ಪಕ್ಷ ಅಂಬೋದು ಪಂಚಧ್ವನಿನೇ ಇರಬೇಕು. ಅವೆಲ್ಲ ಏನವು ಮಂಗಲವಾದ್ಯಗಳ, ವಿಷ್ಣು ಕೂಡ ವಿಷ್ಣು ಕೂಡ ಮಂಗಲವಾದ್ಯಗಳಾದರೆ ಮಂಗಲವಾದ್ಯಗಳ ಸಮೇತ ಪ್ರತಿಮೆ ಮಾಡತಕ್ಕಂಥ ಶಿಲೆ ಹುಡ್ಕೊಂಡು ಹೋಗಬೇಕು. ಗತ್ವಾ, ಪ್ರತಿಮೆ ಎಲ್ಲೆಲ್ಲೂ ಶಿಲೆ ಇರ್ತಿರ್ತಲ್ಲ ಹೋಗಬಾರದು. ಶುಚಿಸ್ಥಲಂ, ಆ ಶಿಲೆ ಎಲ್ಲಿರಬೇಕದು? ಪವಿತ್ರವಾದ ಸ್ಥಳದಲ್ಲಿ. ಅಪ್ಪ ಯಾವುದೋ ಸ್ಮಶಾನದಲ್ಲಿ ಒಳ್ಳೆ ಬಂಡೆ ಇದೆ ಅಂತ ಹೇಳಿದೆ ಯಾರು, ತೊಳೆ ಒಳ್ಳೆ ಬಂಡೆ ಇದ್ರೂ ಕೂಡ ಏನು ಮಾಡಬಾರ್ದನ್ನ, ಯಾಕೆ ಅಶುಚಿ ಪ್ರಸಾದ ಅಲ್ಲಿ ಹೋದ ಸ್ಪೆಷಲ್ ಅಲ್ಲಿ ಪ್ರಸಾದ ತಂದಿದ್ದೇನೆ ಅಂತ ಕೊಟ್ಟರೆ ಅಲ್ಲಿಂದ ತಗೋತಾರೆ ಯಾರು, ಆ ಗುಪ್ತವ್ರು ಬೇರೆ ಇರ್ತಾರೆ. ಆದರೆ ಇವರು ಮಡಿಯಲ್ಲಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಶುಚಿಸ್ಥಲಂ ಚೈವ ಶಿಲಾಂ ತತ್ರ ಪರೀಕ್ಷೆ ಇದೆ, ಅಲ್ಲಿ ಶಿಲೆಗಳಿರೋ ಜಾಗಕ್ಕೆ ಹೋದ. ಶಿಲೆಗಳ ರಾಶಿ ಇದೆ, ಬೇಕಾಷ್ಟು ಇದೆ, ಬೆಟ್ಟ ಗುಡ್ಡಗಳು ಬೇಕಾಷ್ಟು ಕಲ್ಲುಗಳಿವೆ. ಹಾಗೆ ಸೆಲೆಕ್ಟ್ ಮಾಡಬೇಕದ, ಈ ಪ್ರತಿಮೆ ಯಾವುದು ಬೇಕೋ ಅದಕ್ಕೆ ತಕ್ಕಂತೆ ಹುಡುಕಿ ಪ್ರತಿಮೆ ಸೈಜ್ ಪ್ರಕಾರ ಶಿಲೆ ಹುಡುಕ್ತಾ ಹೋಗಬೇಕು. ರತ್ನಂ ಲೋಹಃ ಶಿಲಾಮೃಚ್ಚ ದಾರುಸ್ಫಟಿಕಮೇವ ಚ ಷಡ್ ದ್ರವ್ಯಾಣಿ ಪ್ರಕೃತಯೋ ಯನ್ಮಯ್ಯ ಪ್ರತಿಮಾ ಸ್ಮೃತಾಹ ಎಂದು ಹೇಳಿದ್ದಾರೆ. ರತ್ನದ ಪ್ರತಿಮೆ ಆಗಬಹುದು, ಲೋಹದ ಪ್ರತಿಮೆ ಆಗಬಹುದು, ಶಿಲೆ ಪ್ರತಿಮೆ ಆಗಬಹುದು, ಮೃತ್ ಮಣ್ಣಿಂದು, ದಾರು ಶಿಲೆ ಇದು ಮರ, ಸ್ಫಟಿಕ ಸ್ಫಟಿಕದಲ್ಲಿ ಮಾಡಬಹುದು. ಸವಾರಿ ಶಿವನಿಗೆಲ್ಲ ಯಾವ ಶ್ರೇಷ್ಠ? ಸ್ಫಟಿಕನಿಗೆ, ಸ್ಫಟಿಕಲಿಂಗ ಅಂತಲೇ ಕರೆಯೋದು. ಆದರೆ ವಿಷ್ಣುವಿಗೂ ಅದು ಬರುತ್ತೆ, ಶಿವಾದಿಗಳಿಗೆ ಅದೇ ಆಗಬೇಕು. ವಿಷ್ಣುವಿಗೆ ಯಾವುದಾದ್ರೂ ಸರಿ ಲಕ್ಷಣ ಎದುರಾಯಿತು. ಪ್ರತಿಮಾ ಸ್ಮೃತಾ ನಿರ್ದೋಷಾ ಶೈಲಜಾ ಸರ್ವಾ ಸರ್ವಕಾಮ ಫಲಪ್ರದಾಃ ಸುವರ್ಣಂ ರಜತಂ ತಾಮ್ರಂ ತ್ರಿವಿಧಂ ಲೋಹ ಮುಚ್ಯತೆ. ಸುವರ್ಣಲೋಹ, ರಜತಲೋಹ, ತಾಮ್ರಲೋಹ, ಚತುರ್ವಿಧ ಶಿಲಾ ಬ್ರಹ್ಮನ್ ವರ್ಣಭೇದೈ ಚತುರ್ವಿಧೈ. ಅದರಲ್ಲೂ ಕೂಡ ಶಿಲೆಗಳು ನಾಲ್ಕು ವಿಧ. ಶಿಲೆಗಳು ನಾಲ್ಕು ವಿಧ ಅಂದರೆ ಹೇಗೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಗಳು ಹೇಗೋ ಶಿಲೆಗಳಲ್ಲೂ ನಾಲ್ಕು ವಿಧ ಇದೆ. ಶುಭ್ರಶಿಲಾ ಬ್ರಾಹ್ಮಣಸ್ಯ ಕ್ಷತ್ರಿಯಸ್ಯ ತು ಪಾಟಲ. ಶುಭ್ರಶಿಲೆ ಅಂದರೆ ಬ್ರಾಹ್ಮಣ ಶಿಲೆ ಇದ್ದಾಗೆ, ಪಾಟಲ ಪಾಟಲ ಅಂತ ಹೇಳಿದ್ರೆ ರೆಡಿಶು, ಅದಿದ್ದರೆ ಕ್ಷತ್ರಿಯ ಶಿಲಾ. ವೈಶ್ಯಸ್ಯ ಪೀತ, ಹಳದಿ ಆದರೆ ವೈಶ್ಯ ಶಿಲಾ. ಕೃಷ್ಣ ಮುಖ್ಯಾತದೋಜ, ಕೃಷ್ಣ ಅಂತ ಹೇಳಿದರೆ ಉಳಿದವರಿಗೆ, ಇಲ್ಲಿ ಎರಡರ್ಥ. ಅಂಥ ಶಿಲೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅರ್ಥ. ಮತ್ತು ಆಯಾ ಪಂಗಡದವರು ಮಾಡಬೇಕಾದ್ರೆ ಅಂಥ ಶಿಲೆ ಆರಿಸ್ಬೇಕು ಅಂತ ಇನ್ನೊಂದು ಅರ್ಥ. ಕ್ಷತ್ರಿಯ ಪ್ರತಿಷ್ಠಾಪನೆ ಮಾಡ್ತಾನೆ, ಅಂಥ ಬಣ್ಣದ ಶಿಲೆ ಪ್ರಿಫರ್ಡ್, ಗೊತ್ತಾಯ್ತಾ? ಆ ರೀತಿ ವ್ಯತ್ಯಾಸಗಳಿದೆ. ವೈಶ್ಯಸ್ಯ ಪೀತ ಶೂದ್ರಸ್ಯ ಕೃಷ್ಣ, ವೈಶ್ಯಸ್ಯ ಪೀತ ಶೂದ್ರಸ್ಯ ಕೃಷ್ಣ, ಕಪ್ಪು ಶಿಲೆ ಮುಖ್ಯ ಯಥೋದಿತ. ಇದು ಜನರಲ್ ರೂಲ್. ಕೆಲವೊಮ್ಮೆ ಇಂಟ್ರೆಸ್ಚೇಂಜ್ ಆಗ್ಬೋದು ಸಣ್ಣಕ್ಕೆ ಪುಟ್ಟ ಕಾರಣಕ್ಕೆ. ಬ್ರಾಹ್ಮಣಸ್ಯ ಚತಸ್ರ ಸ್ಯುಹು, ಬ್ರಾಹ್ಮಣ ಆದವನು ನಾಲ್ಕನ್ನು ಸೆಲೆಕ್ಟ್ ಮಾಡ್ಬೋದು ಬೇಕಾದ್ರೆ ಅವನಿಷ್ಟ. ತಿಸ್ರೋ ರಾಜ್ಞ, ಆದರೆ ಬ್ರಾಹ್ಮಣ ಶಿಲಾನ ಬಿಟ್ಟು ಉಳಿದ ಮೂರನ್ನು ಕ್ಷತ್ರಿಯ ಉಪಯೋಗಿಸ್ಬೋದು, ಉಳಿದೆರಡನ್ನು ವೈಶ್ಯ. ಬ್ರಾಹ್ಮಣನಿಗೆ ಎಲ್ಲ ಆಪ್ಷನ್ ಇದೆ. ಇವನಿಗೆ ಆಪ್ಷನ್ ಬರ್ತಾ ಬರ್ತಾ ಆಪ್ಷನ್ ಒಂದನ್ನು ಕಟ್ಟಾಗ್ತಾ ಬರೋದು. ಈಗ ಸೈನ್ಸ್ ತೊಗೊಂಡವರು ಆರ್ಟ್ಸು ಕಾಮರ್ಸ್ಗೆ ಹೋಗಿಬಿಡ್ಬೋದು, ಆರ್ಟ್ಸ್ನವ್ರಿಗೆ ಸೇರಿಸೋದಿಲ್ಲ. ಯಾವುದಕ್ಕೆ? ಸೈನ್ಸ್ಗೆಲ್ಲ ಸೇರಿಸೋದಿಲ್ಲ. ಯಾಕೆ? ಅದು ಇಲ್ಲಿ ಯಾಕೆ ಮಾಡ್ತೀರಿ ಹಾಗಿದ್ರೆ? ಇಲ್ಲಿ ಹಾಗೆಲ್ಲ ಮಾಡಬಾರ್ದು. ಎಲ್ಲರೂ ಅಲೋ ಮಾಡಿ ಅಂತ ಪುಣ್ಯಕ್ಕೆ ಸೇರಿಸೋ ಅಭ್ಯಾಸ ಬಂದಿಲ್ಲ ಏನೂ ಕೂಡ. ಬಂದರೆ ಅವನು ಫೇಲಾಗಲ್ಲ, ಆದರೆ ಅನಾಹುತ ಮಾಡ್ತಾರೆ ಎಲ್ಲರಲ್ಲೂ ಒಂದು ಅಷ್ಟೇ ಹೊರತು ಎಲಿಜಿಬಿಲಿಟಿ ಇಲ್ಲ ಅವನಿಗೆ. ಮತ್ತು ಆರ್ಟ್ಸಲ್ಲಿ ಫಸ್ಟ್ ರ್ಯಾಂಕ್ ಬಂದವನಿಗೂ ಕೂಡ ಸೈನ್ಸ್ ಸೀಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಫ್ರೆಶ್ಶಾಗಿ ಓದ್ಬೋದು ಬೇಕಾದ್ರೆ ಒಂದನೇ ಕ್ಲಾಸ್ನಿಂದ, ಆ ರೀತಿ ಓದ್ಬೋದೇ ಹೊರತು ಈ ಸ್ಟೇಜಲ್ಲಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿ ನಾವು ಹಾಗೆ ಮುಂದಿನ ಜನ್ಮದಲ್ಲಿ ಅಂತ ಹೇಳ್ಬೋದೇ ಹೊರತು ಇಲ್ಲಿ ನೆಕ್ಸ್ಟ್ ಇದು ಇಲ್ಲಿ ಮುಂದಿನ ಜನ್ಮ ಇಲ್ಲೇ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದು ಇಲ್ಲಿ ಕೆಲವು ಕಡೆ ಹೋಗ್ತಾರೆ, ಕೆಳಗಡೆ ಒಪ್ಪೋದಿಲ್ಲ ಜನಗಳು. ಕೆಳಗಡೆ ಒಪ್ಪೋದು, ಕೆಳಗಡೆ ಬಿಡೋದು ತಪ್ಪೋದು. ಈಗ ಎಲೆಕ್ಷನಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತಪ್ಪ, ಈಗ ನಾಮಿನೇಷನ್ ರಿಜೆಕ್ಟ್ ಆಯಿತು, ಮತ್ತೆ ಅವ್ರು ಈಗ ಮಾಡೋಗಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ಓಕೆ, ಈಗ ಮಾಡೋಗಿಲ್ಲ, ನೆಕ್ಸ್ಟ್ ಎಲ್ಲ ಸರಿ ಮಾಡ್ಕೊಂಡು ಮಾಡ್ಬೋದೇ ಹೊರತು ಆ ಲಾಸ್ಟ್ ಡೇಟ್ ಆಗೋಯ್ತು. ಈಗ ಏನು ಮಾಡೋಕ್ಕೆ ಬರೋಲ್ಲ. ನಾಮಿನೇಷನ್ ಎಕ್ಸಾಮ್ ಮಾಡಿ ಹೇಳೋದು ಯಾವಾಗ? ಅಪ್ಲಿಕೇಶನ್ ಫೈಲ್ ಮಾಡೋದು ಡೇಟ್ ಮುಗಿದ ಮೇಲೇ. ಮತ್ತೆ ರೀಅಪ್ಲೈ ಮಾಡೋಕ್ಕೆ ಬರೋಲ್ಲ ಅವನಾಗ, ಟೈಮ್ ಮುಗಿದೋಯ್ತು. ಅಲ್ಲಿ 5 ವರ್ಷ ಕಾಯಬೇಕು, ಮುಂದೆ ಜನ್ಮ ಕಾಯಬೇಕಷ್ಟೆ. 5 ವರ್ಷ ಕಾಯಬೇಕು, ಮುಂದೆ ಜನ್ಮಕ್ಕೆ ಕಾಯಬೇಕು, ಮತ್ತೆ ದಾರಿ ಇಲ್ಲ. ಚತುರ್ವಿಧಾ ಶಿಲಾ ಬ್ರಹ್ಮನ್, ಇವೆಲ್ಲ ಶಿಲೆಗಳ ಬಗ್ಗೆ ಕೆಲವು ಮಾಹಿತಿಗಳು. ಸುವರ್ಣಂ ರಜತಂ ದೂರ್ವಾ ಹರಿದ್ರ ಮಧು ಸರ್ಪಿಷಿ ಅಕ್ಷತ ಸರ್ಷಪಾಶ್ಚೈವ ಮಂಗಲ ಪರಿಕೀರ್ತಿತಾ. ಕೆಲವು ಮಂಗಲ ದ್ರವ್ಯಗಳನ್ನು ಒಯ್ಯಬೇಕು ಅಂತ ಹೇಳಿದರು. ಮಂಗಲ ಈಹ್ಯುತ ಅಂಬೋದಕ್ಕೆ ಎರಡು ಅರ್ಥ ಮಾಡಿದರು. ಒಂದರ್ಥ ಏನು? ಮಂಗಲ ವಾದ್ಯಗಳು ಇರೋದು, ಮಂಗಲ ದ್ರವ್ಯಗಳನ್ನು ಒಯ್ಯಬೇಕು ಹೋಗ್ಬೇಕಾದ್ರೆ. ಹಾಂ, ಹೋಗಿ ಹುಡುಕ್ಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಇರಬೇಕು. ಹೌದು ಹೌದು ಹೌದು. ಅದು ಬಂಗಾರ ಇರಬೇಕು, ಸ್ವಲ್ಪ ಬೆಳ್ಳಿ ಇರಬೇಕು, ದೂರ್ವ ಇರಬೇಕು, ಹರಿದ್ರ ಅರಿಶಿನ ಕುಂಕುಮ ಮಧು ಸರ್ಪಿಷಿ ತುಪ್ಪ ಜೇನು ಅಕ್ಷತೆಗಳು ಸರ್ಷಪ ಇವೆಲ್ಲ ತೊಗೊಂಡು ಹೋಗಬೇಕು. ಮಂಗಳ ದ್ರವ್ಯಗಳಿವೆಲ್ಲ ಕೂಡ ಪೇಜ್ 375. ಶಿಲಾ ಚತುರ್ವಿಧ ಬ್ರಹ್ಮನ್ ವರ್ಣಭೇದೈಹಿ ದ್ವಿಜಾತಿಭಿ ಅಂತ ಕೋಟ್ ಮಾಡಿದರು. ಆಮೇಲೆ ಶಿಲಾನೀಗ ಸೆಲೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದರಲ್ಲೂ 3 ವಿಧ ಇದೆ. ಪುರುಷ ಶಿಲಾ, ಸ್ತ್ರೀ ಶಿಲಾ, ನಪುಂಸಕ ಶಿಲಾ ಅಂತ 3 ವಿಧ ಶಿಲೆಗಳಲ್ಲಿ. ಪುರುಷ ಶಿಲಾ, ಸ್ತ್ರೀ ಶಿಲಾ, ನಪುಂಸಕ ಶಿಲಾ ಅಂತ 3 ಭಾಗ ಇದೆ. ಅದನ್ನು ಹೇಗೆ ಗೊತ್ತಾಗಬೇಕು ನಿಮಗೆ? ಇದು ಪುರುಷ ಶಿಲಾ ಹೇಗೆ ಗೊತ್ತಾಗುತ್ತೆ? ಧ್ವನಿಭೇದೇನ ವಿಜ್ಞಾಯ. ಅದನ್ನು ಬಾರಿಸಿ ನೋಡ್ತಾನೆ, ಅವಾಗ ಸೌಂಡ್ ಬರುತ್ತಲ್ಲ, ಆ ಸೌಂಡಿಂದ ಗೊತ್ತಾಗುತ್ತೆ ಯಾವ ಶಿಲೆ ಅಂತ. ಯಾವ ಸೌಂಡಲ್ಲಿ ಗೊತ್ತಾಗುತ್ತೆ ಬೇರೆ ರೀತಿ. ಮತ್ತು ಟೀ ಕೂಟ ಹೋದಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಲಕ್ಷಣ ಇದೆಯೋ ಇಲ್ಲೋ? ಹೇಳಿ, ಯಾವುದೋ ಕೊಟ್ಟು ಟೀಕಂತ ಒಪ್ಕೊಂಡ್ಬಿಡ್ತಾನಾ? ಯಾವುದೋ ಕೊಟ್ಟರೆ ಬಂಗಾರ ಅಂತ ಒಪ್ಕೊಂಡ್ಬಿಡ್ತಾನಾ? ಅಲ್ಲಿ ಲಕ್ಷಣ ಇದೆ. ಅದೇ ರೀತಿಯೇ ಪುರುಷ ಶಿಲಾ ಅಂದರೆ ಈ ಧ್ವನಿ ಇದ್ದರೆ ಪುರುಷ ಶಿಲಾ. ಅದೆಲ್ಲ ಯಾವ ಧ್ವನಿ ಅಂತ ಹೇಳ್ತಾರೆ ಮುಂದೆ, ಅದಿಷ್ಟನ್ನು ಹೇಳ್ತಾರೆ. ಶಿಲಾಂ ಗರ್ಭವತಿ ಅಂತ ಇನ್ನೂ ಕೆಲವಿದೆ, ಧ್ವನಿನೇ ಬರೋದಿಲ್ಲ. ಅದೇನಂತಾರೆ ಅದಕ್ಕೆ? ಗರ್ಭವತಿ ಶಿಲಾ ಅಂತ ಹೇಳ್ತಾರೆ ಅದಕ್ಕೆ. ಗರ್ಭವತಿ ಶಿಲಾ ಅಂದರೆ ಏನು ಗೊತ್ತಾ? ಟೊಳ್ಳು ಶಬ್ದ ಬರುತ್ತೆ, ಪಡೆದ್ರೆ ಟೊಳ್ಳು, ಅದು ಉಪಯೋಗಿಸ್ಬಾರ್ದಲ್ಲ. ಟೊಳ್ಳು ಶಿಲೆ ನ್ಯಾಚುರಲ್, ಯಾಕಂದ್ರೆ ಹೊಡೆದ ಹಾಲು ಆಗೋಗ್ಬಿಡುತ್ತೆ. ಆದ್ದರಿಂದ ಅದೇನೋ ಅಲ್ಲಿವರೆಗೂ ಮಾಡಿದೆ ನೋಡಿದೆ, ಅಲ್ಲಿ ಇದೇ ಇಲ್ಲ. ಅದಕ್ಕೆ ಪೂರ್ತಿ ಸಾಲಿಡ್ ಆಗಿರ್ಬೋದು. ಎಲ್ಲಾದರೂ ಸೌಂಡ್ ಅದಕ್ಕೆ ಸೌಂಡ್ ಎಲ್ಲರೂ ಟೆಸ್ಟ್ ಮಾಡ್ಬಾರ್ದು. ಮತ್ತೆ ಎಲ್ಲ ಕಡೆ ಒಡೆದು ನೋಡಬೇಕು, ಎಲ್ಲ ಕಡೆ ಸೌಂಡ್ ಮಾಡ್ತಾ ಹೋಗಬೇಕು. ಒಂದು ಕಡೆ ಏನಾದ್ರು ಇತ್ತಂದ್ರೆ ಅಲ್ಲೇನಿದೆ, ಅಲ್ಲಿ ಟೊಳ್ಳಿದೆ. ಅಲ್ಲಿ 2 ಸೊಲ್ಯೂಷನ್ನಾಗ ಆ ಭಾಗ ನಿಮಗೆ ಬೇಕಿಲ್ಲ ಅಂದ್ರೆ ಓಕೆ ಓಕೆ. ಬಟ್ ಆ ಭಾಗದಲ್ಲಿ ಪ್ರತಿಮೆ ಬರುತ್ತೆ ಅಂದರೆ ಮಾಡೋಕ್ಕೆ ಬರೋದೇ ಇಲ್ಲ, ವೇಸ್ಟ್. ಜಾಯಿಂಟ್ ಮಾಡೋಕ್ಕೆ ಬರೋದು, ಪ್ರತಿಮೆ ಜಾಯಿನ್ ಆಗಬಾರ್ದು. ಅಲ್ಲಿ ಮುಗಿದೋಯ್ತು. ಇದೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿವತ್ತೆ ಅಲ್ಲಿ ಯಾರು ನೋಡ್ತಾರೆ ಅದನ್ನು? ಶಿಲ್ಪಿಗೂ ಬೇಡ, ಮಾಡಿಸೋರಿಗೂ ಬೇಡ. ಅರ್ಜೆಂಟ್ ತಮ್ಮಾರಿ ಯಾವ್ದ್ರಿಂದ ತೊಗೊಂಬಂತಾನೆ, ಯಾವುದೋ ಇಟ್ಟು ಅವನು ಕಳಿಸ್ತಾನೆ. ಆ ಲೋಕ ಗರಿಷ್ಠ ಅದು, ಅಂತಂದು ಮಾಡಿದರೆ ಒಳ್ಳೇದಾಗೋದಿಲ್ಲ, ಭಾರಿ ಕೆಟ್ಟದಾಗುತ್ತೆ ಅಂತ ಹೇಳಿದ. ಹೌದು ಹೌದು, ಬೇರೆ ಬೇರೆ ಸೌಂಡ್ ವಿಜಯಬಿಠ ದೇವಸ್ಥಾನದಲ್ಲಿದೆ, ಬೇರೆ ಬೇರೆ ಸಂಗೀತದ ಸೌಂಡೆಲ್ಲ ಕೊಡುತ್ತಂತೆ. ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಬುದ್ಧಿವಂತ ಇರಬೇಕು. ಮತ್ತು ಅದರಲ್ಲೇ ಚಿಕ್ಕದಾಗಿ ಕಂಬಗಳು ಮಾಡಬೇಕು, ಅಷ್ಟು ಚಿಕ್ಕದಾಗಿ ಕೊರಿಬೇಕು. ಮತ್ತು ಕೊರದ ಇಡಾಗೆಲ್ಲ ಅದನ್ನ ಮಧ್ಯೆ ಹಾಲು ಮಾಡ್ಕೊಂಡು ಹಾಗೆ ಕಟ್ ಮಾಡಬೇಕು. ಅವರಿಗೆ ಅಂಥ ಟೂಲ್ಸ್ ಎಲ್ಲಿತ್ತು ಫಸ್ಟು? ಆ ಟೂಲ್ಸ್ ಬೇಕು, ಆ ಸ್ಕಿಲ್ ಬೇಕು, ಅಲ್ಲಿ ನಿಲ್ಲಿಸೋದಕ್ಕೆ ಕಷ್ಟ. ಇವತ್ತು ಕ್ರೇನ್ನಲ್ಲಿ ಮಾಡಿದಾಗ ಆಗೋದೇ ಕೆಲವು ಕೆಲಸಗಳು. ಅದನ್ನು ಮಾಡಿದ್ದಾರೆ ಅಂದರೆ ಯಾವ ಯಾವ ಟೆಕ್ನಿಕ್ ಉಪಯೋಗಿಸಿದ್ರು ಇನ್ನೂ ಅರ್ಥ ಆಗಲ್ಲ. ಕೆಲವು ಉಪಯೋಗ ಕೊಟ್ಟರೆ ಅವ್ರು ಹೇಗೆ ಮಾಡಿದ್ರು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಕಷ್ಟ. ಇವತ್ತು ನಿಮ್ಗೆ ಮಾಡೋಕ್ಕಾಗಲ್ಲ. ಕೆಲವು ಎಷ್ಟೋ ವಿಷಯಗಳನ್ನು ಇವತ್ತಿಷ್ಟು ಅಡ್ವಾನ್ಸ್ ಇದ್ದರೂ ಕೂಡ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಹೇಗೆ ಮಾಡಿದ್ರು ಅಂತ ಯೋಚನೆ. ಮತ್ತು ಇವತ್ತಿನ ಸಲಕರಣೆ ಅವರಿಗಿಲ್ಲ, ಇವತ್ತಿನ ಸಿಮೆಂಟು ಸಿ ಕಾನ್ಸೆಪ್ಟೇ ಇರಲಿಲ್ಲ. ಆಗ ಅಂಥ ಕಾಲದಲ್ಲಿ ಅಷ್ಟು ವಂಡರ್ಫುಲ್ ಕೆಲಸ ಮಾಡಿದೆ. 1000 ವರ್ಷ ಆದರೆ ಏನಾಗೋದಿಲ್ಲವೋ, ಬಿಡೋದಿಲ್ಲ. ಇವಾಗಲೇ ನೋಡಿ, ಈಗ ಕಂಬ ಪಿಲ್ಲರು ತೀ ಪಿಲ್ಲರು ಇದ್ದು ಕೂತಿರ್ತಾರೆ. ತ್ಯಜೇತ್ ಮೂಲಮಂತ್ರಂ ಜಪನ್ ವಿಷ್ಣು ಧ್ಯಾಯನ್ ತಿಷ್ಟೇ ಇದು ಪೋಷಿತ. ಅಲ್ಲಿ ಹೋಗಬೇಕು, ಮೂಲಮಂತ್ರ ಜಪ ಮಾಡ್ಕೊಂಡಿರಬೇಕು, ಉಪವಾಸ ಮಾಡ್ಕೊಂಡು ಹೋಗಿರಬೇಕು, ಎಲ್ಲ ರೆಡಿ ಮಾಡಿಕೊಂಡು ಊಟ ತಿಂಡಿ ಮುಗಿಸ್ಕೊಂಡು ಹೋಗಬಾರ್ದು. ರಶ್ಶಾಗಿ ಹೋಗ್ಬೇಕಲ್ಲಿ. ಅಲ್ಲಿ ಹೋಗಿ ಅದು ಸೆಲೆಕ್ಟ್ ಆಗೋರು ಉಪವಾಸದಲ್ಲೇ ಇರಬೇಕು, ಮತ್ತೆ ಕಾಯ್ತಾ ಇರಬೇಕು, ಉಪವಾಸದಿಂದ ಕಾಯ್ತಿರ್ಬೇಕು. ಮೂಲಮಂತ್ರಂ ಜಪನ್ ವಿಷ್ಣುಂ ಧ್ಯಾಯಂತಿಷ್ಟೇದು ಪೋಷಿತ ಸ್ವರಸೂಲತ್ವ ಭೇದೇನ ಪುಂಸ್ತ್ರಾದ್ಯ ಜಾತಿ ತಿಲಾ ಪುಂಶಿಲಾ ಪ್ರತಿಮಾರ್ಥಾಂ ಸ್ಯು ಸ್ತ್ರೀಶಿಲಾ ಪೀಠಕೃಪ್ತಯೇ. ಈ ಮೂರು ಶಿಲೆನೂ ಉಪಯೋಗಕ್ಕೆ ಬರುತ್ತೆ. ಪುರುಷ ಶಿಲೆ ನಮಗೆ ಒಂದು ಪ್ರತಿಮೆ ಮಾಡೋಕ್ಕೆ ಮೂರು ಟೈಪ್ ಶಿಲೆನೂ ಬೇಕು. ಪುರುಷ ಶಿಲಾನೂ ಬೇಕು, ಸ್ತ್ರೀಶಿಲಾನೂ ಬೇಕು, ಮತ್ತು ನವಶಿಲಾನೂ ಬೇಕು. ಯಾವ್ಯಾವುದಕ್ಕೆ ಅಂದರೆ ಪುಂಶಿಲಾ ಪ್ರತಿಮಾರ್ಥಂತು, ಮೇನ್ ಪ್ರತಿಮೆ ಮಾಡೋದಕ್ಕೆ ಯಾವ ಶಿಲೆ ಬೇಕೋ ಪುರುಷ ಶಿಲೆನೇ ಆಗಬೇಕು. ಆಮೇಲೆ ಇದಕ್ಕೆ ಸ್ತ್ರೀಶಿಲಾ ಪೀಠಕೃಪ್ತಯೇ, ಪೀಠ ಮಾಡಿ ಅದರಲ್ಲಿ ಫಿಕ್ಸ್ ಮಾಡ್ತಾರೆ. ಪೀಠದಲ್ಲಿ ಪೀಠ ಯಾವ ಶಿಲೆ ಆಗಬೇಕು? ಅದಕ್ಕೆ ಸ್ತ್ರೀಶಿಲ ಆಗಬೇಕು. ಪುರುಷ ಶಿಲೆಯಿಂದ ವಿಗ್ರಹ, ಸ್ತ್ರೀಶಿಲಾದಲ್ಲಿ ಸ್ಥಾಪನೆ. ಪುಂಶಿಲಾ ಪ್ರತಿಮಾರ್ಥಂತು ಶುಹು ಸ್ತ್ರೀಶಿಲಾ ಪೀಠಕೃಪ್ತಯೇ. ಪೀಠೇ ರತ್ತೋಪಕೃಪ್ತೆ ಬಂತಲ್ಲ, ಪೀಠಕೃಪ್ತಯೇ ಕೃಪ್ತ ಅಂದರೆ ರಚನೆ. ಪೀಠ ಮಾಡೋದಕ್ಕೋಸ್ಕರ ಸ್ತ್ರೀಶಿಲಾನೇ ಆಗಬೇಕು. ಅದು ಗೊತ್ತಾಗಬೇಕಾದ್ರೆ ಧ್ವನಿಭೀಶ್ಚ ಶಿಲಾ ಯಾಸ್ತು ಸ್ಪರ್ಶೇ ಚೌಷ್ಣ್ಯಮಥಾಪಿವ. ಇನ್ನೊಂದು ಟೆಸ್ಟ್ ಇದೆ. ಒಂದು ಟೆಸ್ಟು ಧ್ವನಿ, ಇನ್ನೊಂದು ಟೆಸ್ಟು ಸ್ಪರ್ಶ. ಅದು ಬಿಸಿ ಇದೆಯೋ ತಣ್ಣಗಿದೆಯೋ, ಸಾಲಿಗ್ರಾಮ ಸಾಮಾನ್ಯ ಹೇಗಿರುತ್ತೆ, ಮುಟ್ಟು ಹೊಡಿದ್ರೆ ಗೊತ್ತಿರುತ್ತೆ ತಣ್ಣಗಿರುತ್ತೋ. ಸಾಲಿಗೆ ಡಿಫ್ರೆನ್ಸೇ ಗೊತ್ತಾಗದವ್ರೆ ತಣ್ಣಗಿರಬೇಕದು. ಇಲ್ಲದೋ ಪ್ಲಾಸ್ಟಿಕ್ಕಲ್ಲಿ ಮಾಡಿದರೆ ಅದು ಗೊತ್ತಾರೆ ಆಗೋದಿಲ್ಲ. ಅವೆಲ್ಲ ಕೆಲವು ಬಿಸಿ ಇರಬೇಕು. ಔಷ್ಣ್ಯಮಥಾಪಿವ ಅವನ್ನ ತಾಸು ಗರ್ಭಾ ಸ್ಫುಟಂ ಸಂತಿ ಯತ್ನೇನ ಉತ್ಪಾಟ ಎತ್ತು ತಾನ್. ಅದಕ್ಕೇನೆ ಯಾವ ಕಾಲಕ್ಕೂ ಕೂಡ ಗರ್ಭವತಿ ಶಿಲ ಅಂತ ಒಳಕ್ಕೆ ಹೋಗಬಾರ್ದು. ಪ್ರಯತ್ನ ಪಟ್ಟು ಒಳ್ಳೆ ಶಿಲ ಹುಡುಗಿ ಎಷ್ಟೋ ಸತ್ತು ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗ್ಬಿಡ್ತು ಅಂದರೆ ಅರ್ಚಿಸ್ ಮಾಡಿದ್ದೆಲ್ಲ ವೇಸ್ಟ್. ಅದು ಪೂಜೆ ಬರೋದಿಲ್ಲ, ನಿಷಿದ್ಧ. ಪಾಟಲೆ ಮಂಡಲೆ ಪಾಂಸೂನ್ ಪಾಂಟಲೆ ಪಾಟಲಾತ್ ಶ್ವೇತ ಪಂಕಜೆ ಶ್ವೇತ ಪಾಂಸೂನ್ ಸ್ಥಿತಾನಂತ ಗರ್ಭರೂಪೇಣ ಸಂಚಿತಾನ್ ನಿರ್ದಿಶೇತ್ ಕಪಿಲೇ ವರ್ಣೇ ಸ್ನಿಗ್ಧೇ ಚ ಕ್ರಮವಸ್ಥಿತಂ ಗೌಲೀಂ ಕಪೋತೆ ಮಂಚಿಷ್ಟೇ ವರ್ಣೇ ಲೋಹಿತ ದರ್ದೊರೆ ಶುಕಂ ಪಾಂಡುರ ವರ್ಣೇತು. ಅವೆಲ್ಲ ಬೇರೆ ಬೇರೆ ವಿಷಯಗಳು, ಇದು ಸಂಬಂಧಪಟ್ಟಿದ್ದಲ್ಲ, ಬೇರೆ ಇನ್ನು ಹೇಳ್ತಾರೆ. ಧ್ವನಿಶ್ಚ ಶಿಥಿಲೋ ಯಾಸು ಸ್ಪರ್ಶ ಉಷ್ಣಸ್ತಥಾಪಿವ ತಾಸು ಗರ್ಭಾ ಸ್ಫುಟಂ ಸಂತಿ. ಯಾವ ಶಿಲೆ ಭಾರಿ ಬೆಚ್ಚಗಿರುತ್ತೋ ಒಳಗೇನಿರುತ್ತೋ ಅದರಲ್ಲಿ ಟೊಳ್ಳಿದ್ದೇ ಇರುತ್ತೆ ಅಂತ ಅರ್ಥ. ಗರ್ಭ ಅಂದರೆ ಟೊಳ್ಳು ಅಂತ ಅರ್ಥ, ಟೊಳ್ಳಿದ್ದೇ ಇರುತ್ತೆ. ಎತ್ತೇನ ಉತ್ಪಾಟ ಎತ್ತುತ ಅಂತದನ್ನು ಅವಾಯ್ಡ್ ಮಾಡಿ. ಧ್ವನಿಶ್ಚ ಶಿಥಿಲೋ ಯಾಸು ವೃಷ್ಠಗರ್ಭಂ ಶಿಲಾ ಗರ್ಭಂ ಮಂಡಲೇನ ಪರೀಕ್ಷೆಯೇತ್ ಪಂಚಿಷ್ಠ ವರ್ಣಕೆ ವೃಕ್ಷೇ ಮಂಡಲೇ ಚಶಿಲೋತ್ತಮೇ. ಅದಾಯ್ತು. ವಾರ್ಷೀ ಚೇತ್ ಯಜ್ಞ ವೃಕ್ಷಸ ಸಾರೇಣೈವತು ಕಾರಯೇತ್. ಇನ್ನು ನೀವು ಇದರಲ್ಲಿ ಮಾಡೋದಾದರೆ ಮರದಲ್ಲಿ ಪ್ರತಿಮೆ ಮಾಡಿಸೋದಾದರೆ ಯಾವುದೋ ಮರ ಸೆಲೆಕ್ಟ್ ಮಾಡಬಾರ್ದು. ವಾರ್ಷೀ ಚೇತ್ ಯಜ್ಞವೃಕ್ಷಸ ಸಾರೇಣೈವತು ಕಾರಯೇತ್. ಯಜ್ಞವೃಕ್ಷ ಅಂದ್ರೇನೋ, ಯಜ್ಞಕ್ಕೋಸ್ಕರ ಬರ್ತಕ್ಕಂಥ ಸಮಿತಿಗಳಿರೋ ವೃಕ್ಷ, ಬನ್ನಿ ಗಿಡ ಮಾವು ಕೆಲವೆಲ್ಲ ಶ್ರೇಷ್ಠವಾದ ಅದಕ್ಕೆಲ್ಲ ಯಾವ ಸಮಿತಿ ಮಾಡೋಕ್ಕೆ ಬರುತ್ತೆ ಅಂಥ ವೃಕ್ಷ ಯಜ್ಞಾರ್ಹ ವೃಕ್ಷಗಳು ಅಂತ ಹೆಸರು. ಯಜ್ಞ ಮಾಡಬೇಕಾದ್ರೆ ಜಾಲಿ ಗಿಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಆಹುತಿ ಹಾಕಬೇಕು. ಸಮಿತನ್ನು ನಾವೆಲ್ಲ ಹಾಕಬಾರ್ದು, ಅದಕ್ಕೆ ಸಮಿತನ ಆರಿಸ್ಲಿಕ್ಕೆ ಅಂತ ಹೋಗ್ತಾಯಿದ್ರು. ಯಾವ ಮರದ ಸಮಿತ ಆಗಬೇಕು, ಯಾವ ಪರ್ಪಸ್ಗೆ ಅದರಲ್ಲಿ ಡಿಫರ್ ಆಗುತ್ತೆ. ಮತ್ತೆ ಇಂಥ ಪರ್ಪಸ್ಗೆ ಇಂಥ ಹಿಂದೆ ಹೇಳಿದ್ದಾರೆ, ಇದರ ಸಮಿತೆ ಉಪಯೋಗಿಸ್ಬೇಕು ಅಂತಿದೆ. ಅದೇ ರೀತಿ ಯಜ್ಞವೃಕ್ಷದ್ದೇ ಆಗಬೇಕು ಹೊರತು ಬೇರೆ ವೃಕ್ಷದ್ದಾಗಬಾರ್ದು, ಮಡಿ ಬರೋದಿಲ್ಲ ಅಂತ ಅರ್ಥ. ಬಲಿದಾನಂಚ ಸಂಶಯ ಸಾರೇಣ ಇವತ್ತು ಕಾರ ಸಾರ ಅಂದರೆ ಏನೋ ಕಾಂಡ, ಗಟ್ಟಿ ಭಾಗದಲ್ಲಿ ಮಾಡಬೇಕೆ ಹೊರತು ಅಲ್ಲಿ ಟೊಳ್ಳು ಭಾಗ ತಿನ್ನಬಾ ಅಂಥದ್ರಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಬಲಿದಾನಂಚ ಸಂಕ್ಷೇಪ ವಿಧಾನೇನೈವ ಕಥ್ಯತೆ. ಇಷ್ಟು ಮಾಡಿ ಬಲಿದಾನ ಮಾಡಬೇಕು. ಬಲಿದಾನ ಅಂದರೆ ಪೂಜೆ ಮಾಡಿ ತೊಗೋಬೇಕು, ಸುಮ್ಮನೆ ತೊಗೊಳಗಿಲ್ಲ. ನಿಮಗೇನೋ ಸಿಕ್ತಪ್ಪ, ಏನೋ ಸೆಲೆ ಸೆಲೆಕ್ಟ್ ಆಯ್ತು, ಈಗ ಫುಡ್ ಸೆಲೆಕ್ಟ್ ಮಾಡಿದ್ದಾಯಿತು, ಸುಮ್ಮನೆ ತೊಗೊಳಗಿಲ್ಲ. ಅದಕ್ಕೆಲ್ಲ ಪೂಜೆ ಮಾಡಬೇಕು ಫಸ್ಟು, ವಿತ್ ಪರ್ಮಿಷನ್ ತೊಗೋಬೇಕಲ್ಲ. ಹಾಗೆ ಲ್ಯಾಂಡ್ ನೋಡ್ಬಿಟ್ಟು ತೊಗೊಂಡು ಮಾಡೋಕ್ಕಲ್ಲ, ಅದು ಅಪ್ರೂ ಅಪ್ಲೈ ಮಾಡಿ ಆ ಸ್ಯಾಂಕ್ಷನ್ ಆಗಿ ಬರಬೇಕದು. ಇಲ್ಲವ್ರು ಏನಾಗುತ್ತದು, ಪ್ಲಾನ್ ಸ್ಯಾಂಕ್ಷನ್ ಆಗ ಬಂದು ಅದು ಸೈಟ್ ಸಿದ್ಧ ಅಂತ ಆದರೆ ಮಾತ್ರ ಸಾಧ್ಯ. ಅದಕ್ಕೆಲ್ಲ ಪ್ರಾರ್ಥನೆ ಮಾಡಬೇಕು ಅವರು, ಅದೆಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ದೃಷ್ಟಾಂತ ಯಾವುದು ಯಜ್ಞವೃಕ್ಷಗಳು ಅಂದರೆ ದೇವದಾರು, ಶಮಿ, ಬಿಲ್ವ, ಮಧು, ಖದಿರ, ಈ ರಾಜವೃಕ್ಷ ಇತ್ಯಾದಿಗಳು, ಚಂದನ, ಶ್ರೀಗಂಧ ಇತ್ಯಾದಿ ವೃಕ್ಷಗಳಿಂದ ಮಾಡಬೇಕೇ ಹೊರತು ಬೇರೆಯಿಂದ ಮಾಡಿಕೊಡೋದು. ಅಚ್ಚ ಅಸ್ಯ ಸಂಕ್ಷೇಪ ಶಾಸ್ತ್ರತ್ವಾತ್ನ ವಿಸ್ತಾರ ವಿರೋಧಿತ ತತ್ವೋಪಹಾರಂ ಹರಯೇತ್ ಅದ್ಭೂತೇಭ್ಯೋ ಬಲಿಂ ಹರೆಯೇತ್. ಇದು ಸಂಕ್ಷೇಪ ಶಾಸ್ತ್ರ ಇದು. ಆದ್ದರಿಂದನೇ ಸಂಕ್ಷೇಪ ಹೇಳಿರೋದ್ರಿಂದ ಕೆಲವು ವಿಸ್ತಾರದ ಬಗ್ಗೆ ಕೆಲವು ಡೀಟೇಲ್ಸ್ ಹೆಚ್ಚಿರುತ್ತೆ, ಅದನ್ನು ನಾವು ಹೇಳಿಲ್ಲ. ಎಲ್ಲಿ ವಿರೋಧ ಕಂಡ ವಿರೋಧ ಅಲ್ಲ ಇದು. ಸಂಕ್ಷೇಪದಲ್ಲಿ ಹೇಳೋಕೆ ಹೊರಟಾಗ ಅದೇನಂತ ಹೇಳಬಾರ್ದು, ವಿರೋಧ ಬೇರೆ ಸಂಕ್ಷೇಪ ಬೇರೆ. ಸಂಕ್ಷೇಪದಲ್ಲಿ ಕೆಲವು ಡೀಟೇಲ್ಸ್ ಕೊಟ್ಟಿರೋದಿಲ್ಲ, ನೀವು ಭಾಳ ವಿಸ್ತಾರ ಬೇಕು ಅಂತ ಹೇಳಿದ್ರೆ ಬೇರೆ ಕಡೆ ತೊಗೊಳ್ಬೋದು ನೀವು. ಇದು ವಿರೋಧವಾಗದಂತೆ ತೊಗೊಳಿತೀನಿ ಅಂತ ಅರ್ಥ. ಸಂಕ್ಷೇಪ ಹೇಳಿದ್ದೀವಿ ಅಂಥೇಳಿ ಇದು ಹೇಳಿಲ್ಲ ಅಂತೇಳಿ ಯಾವುದೋ ತೊಗೋಬಾರ್ದು ಮತ್ತೆ. ಆದರೆ ಬೇರೆ ಕಡೆಯಿಂದ ನೋಡಿಕೊಂಡು ವಿಹಿತವಾದ್ಯ ತೋ ಏನು ಬೇಕಾದ್ರೂ ಅಡುಗೆ ಮಾಡಿ ಅಂತ ಹೇಳಿದೆ. ಮಡಿಯವ್ರ ಮನೆಗೆ ಹೋಗಿಬಿಟ್ಟು ಈರುಳ್ಳಿ ಆಗ್ಬೋದು ಅಂತ ಕೇಳಿದರೆ, ಯಾಕೆ ಏನು ಬೇಕಾದ್ರೂ ಅಂತ ಯಾರು ಹೇಳ್ತಾರೆ ಈಗ? ಮನೆ ಎಂಥದ್ದು? ಮಡಿಯವ್ರದ್ದು ಅಥವಾ ಮಠ ಅದು? ಅಲ್ಲಿ ಚಾಯ್ಸೇ ಇಲ್ಲ. ಏನಂತ ಮಡಿನೋ ಮೈಲಿಗೋ ಅಂತ ಹೇಳಿದ್ರೆ ಚಾಯ್ಸ್ ಇಲ್ಲ, ಇರೋದು ಒಂದೇ. ಅವಾಗ ಏನು ಮಾಡಬೇಕಾಗ? ಸರಿ ಅಷ್ಟೇ ಹೇಳಿದ್ದಾರೆ, ಏನು ಮಾಡಿದ್ರೆ ಮಾತು ಕೇಳ್ಕೊಂಡ ಒಬ್ಬನು ಅವ್ರ ಮಾತು ಕೇಳ್ಕೊಂಡ ಮಾಡಿಬಿಟ್ರು. ಓಹೋ ಏನು ಮಾಡಿದ್ರೆ ತೊಗೋತಾರೆ ತಿಳ್ಕೊಂಡ, ತನ್ನ ಮನೆಗೆ ಕರೆದ, ಮತ್ತು ಅಡುಗೆ ಮಾಡೇ ಕರೆದ. ಏನು ಮಾಡಬೇಕಂತ ಅಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಸಂಕ್ಷೇಪ ಶಾಸ್ತ್ರ ಅದು. ಅಲ್ಲಿ ಹೇಳ್ಬೇಕಾದ್ರೆ ಏನು ಹೇಳಿದ್ವಿ ಅದಕ್ಕೆ ತಕ್ಕಂತೆ ಅಲ್ಲಿ ಹೇಳಿದ್ದಷ್ಟು ಚಿಕ್ಕದಾಗಿ ಹೇಳಿದ್ದು ಆ ಪ್ರಸಂಗ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಎಲ್ಲಿ ಹೇಳಿದ್ದು, ಯಾರಿಗೆ ಹೇಳಿದ್ದು ನೋಡ್ಕೊಂಡು ಅರ್ಥ ವಿಸ್ತಾರವಾದ ಏನು ಅದನ್ನು ಸೇರಿಸ್ಬಿಡ್ತಾರೆ. ವಿಸ್ತಾರ ಹೇಳ್ಬೇಕಾದ್ರೆ ಆಲ್ ಡೀಟೇಲ್ಸ್ ಕೊಟ್ಟು ವಿಸ್ತಾರ ಮಾಡ್ತಾರೆ. ಸಂಕ್ಷೇಪದಲ್ಲಿ ಪ್ರಸಂಗಕ್ಕೆ ತಕ್ಕಂತೆ ಮಾತ್ರ ಹೇಳ್ತಾರೆ. ಅಲ್ಲಿ ವಿರೋಧ ಅವತ್ತು ಅಲ್ಲಿ ಏನು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದೀರಿ ಅಂದರೆ ಅವ್ರ ಮನೆ ಯಾವ್ದು ಗೊತ್ತಾ? ಅದಕ್ಕೆ ತಕ್ಕಂತೆ ಹೇಳಿದ್ದು ನಿಮ್ಮ ಮನೆ ಅಂತ ಬರ್ತಾರೆ ಇದ್ದಿಲ್ಲ ಬಟ್ಟು ಅಂತ ಹೇಳ್ತಾರೆ. ಮತ್ತೆ ಗೊತ್ತೇ ಇರಲಿಲ್ಲ, ಇದು ಇನ್ವ್ಯಾಲಿಡ್ ಇದು. ಸೊ ಯಾರು ಹೇಳಿದ್ರು ಮೊದಲು ಬಿಟ್ಟುಬಿಟ್ಟು ಅದಕ್ಕೆ ಅನೋಟೇಟ್ ಮಾಡ್ಬೇಕಾದ್ರೆ ಹೂ ಸೆಡ್ ದಿಸ್ ಟು ಹೂಮ್, ಅದು ಆಗುತ್ತೆ. ವೆನ್ ಅದಿಲ್ಲದೆ ಹೋದರೆ ಅದು ಆನ್ಸರ್ ಅಲ್ಲ, ರಾಂಗ್ ಆನ್ಸರ್ ಬರುತ್ತೆ. ಯಾರಿಗೋ ಹೇಳಿದ್ದೇನೆ ಹೇಳಿದ್ದ, ಯಾವುದೋ ಪ್ರಸಂಗ ಬಂದರೆ ಕಿವಿ ಕತ್ತರಿಸಿ ಬರಿ ಹಾಕಿ ಅಂತ ಹೇಳಿದ್ದ ಪಾಪ ಔಷ್ತಿರ. ಅವ್ರೇನು ಮಾಡ್ದ ರಾಜಕುಮಾರಿಗೆ ಏನಾಗಿತ್ತಂತೆ ಪಾಪ, ಇಂಥ ತಲೆನೋವು ಬಂದರೆ ಏನೋ ಬಂದರೆ ಈ ರೀತಿ ಹೊಟ್ಟೆ ನೋವು ಬಂದರೆ ಕಿವಿ ಕತ್ತರಿಸಿ ಬರಿ ಹಾಕ್ಬೇಕು ಅಂತೆ. ಅವ್ರದ್ದು ದರ್ದ ಡಾಕ್ಟರು ರಾಜಕುಮಾರಿ ಕಿವಿ ಕತ್ತರಿಸ್ಬಿಟ್ಟ ಹೋಗ್ಬಿಟ್ಟು. ಯಾಕೆ ಯಾರು ಕಾಂಟೆಕ್ಸ್ಟ್ ಅದು? ಪ್ರಾಣಿಗಳೇ ಟ್ರೀಟ್ಮೆಂಟ್ ಮನುಷ್ಯರಿಗೆ ಕೊಟ್ಬಿಟ್ಟ. ಅವ್ರು ನೋಡಿದರೆ ಅದು ಕರೆಕ್ಟಾಗಿ ಹೇಳಿದ್ದು ಅವನು. ಪ್ರಸಂಗ ಯಾರಿಗೆ? ಪ್ರಾಣಿಗಳಿಗೆ. ಅವನು ವೆಟರ್ನರಿ ಡಾಕ್ಟರ್ ಇದ್ದರೆ ಅವನು ಈ ಡಾಕ್ಟರ್ ಮಾಡಿಬಿಟ್ಟು ಏನು ಮಾಡಬೇಕು ಅದಕ್ಕೆ? ಅಂದರೆ ಪ್ರಸಂಗ ಇಲ್ಲದಷ್ಟು ಆಭಾಸ ಮಾಡ್ತಾರೆ ಅಂತ ಅರ್ಥ. ತತ್ವಮಸಿ ಎಲ್ಲೋ ಹೇಳಿದ್ರೆ ಏನೋ ಅರ್ಥ ಹೇಳಿಬಿಟ್ರಲ್ಲ, ಹಾಗಾಯ್ತು. ಅಮರ್ಮಾಸಿ ಎಲ್ಲೋ ಬಂದಿರೋದು, ಅದನ್ನು ಇದು ಎಲ್ಲರಿಗೂ ಹೇಳಕ್ಕೆ ಹೋಗ್ಬಿಟ್ರೆ ಎಷ್ಟು ಆಭಾಸ ಆಗಲಿಲ್ಲ ಅದು. ಅದಕ್ಕೆ ಪ್ರಸಂಗ ನೋಡಿಕೊಂಡು ವಿಸ್ತಾರ ಮಾಡಬೇಕು ಹೇಳಬೇಕೆ ಹೊರತು ವಿಸ್ತಾರಕ್ಕೆ ವಿರೋಧವಾಗದಂತೆ ಪ್ರಸಂಗವನ್ನು ಅರ್ಥ ಮಾಡ್ಕೋಬೇಕು. ಪ್ರಾಚ್ಯೇಭ್ಯೋ ಈಗ ಸೆಲೆಕ್ಟ್ ಆದಮೇಲೆ ಅದಕ್ಕೆಲ್ಲ ಮೊದಲು ಪೂಜೆ ಮಾಡಿ ವಿಷ್ಣು ದತ್ತೋಪಹಾರಂ ಅಥವಾ ನೈವೇದ್ಯ ಮಾಡಿ ತದ್ಭೂತೇಭ್ಯೋ ಬಲಿಂಹರೆ. ಅಲ್ಲಿರ್ತಕ್ಕ ಎಲ್ಲ ಭೂತಗಳು ಇರುತ್ತೆ. ಭೂತಗಳು ಅಂದರೆ ಈ ದೇವಬೇಡೆ ಅಂತ ಅರ್ಥ ಅಲ್ಲ, ಅದಕ್ಕೆ ಪ್ರಾಣಿಗಳು ದೇವತೆಗಳೆಲ್ಲ ಇರ್ತಾರೆ, ಬ್ರಹ್ಮಾದಯೋಹಿ ಭೂತಾನಿ. ಅವರಿಗೆಲ್ಲ ಕೂಡ ಪರ್ಮಿಷನ್ ತೊಗೋಬೇಕು ಎಲ್ಲರದ್ದು ಕೂಡ. ಕೊನೆವರೆಗೆ ಲೋಕಲ್ ತಹಸೀಲ್ದಾರವರಿಗೂ ಹೋಗುತ್ತೆ ಕೊನೆಗೆ. ಅದು ಜನರಲ್ ಸೆಲೆಕ್ಷನ್ಗೆ ಕೊಟ್ಬಿಟ್ಟಿರ್ತಾರೆ, ಪರ್ಟಿಕ್ಯುಲರ್ ಸೆಲೆಕ್ಷನ್ ಆಗ್ಬೇಕು. ಏನಾಗಬೇಕಾದಾಗ ಇವ್ರು ಕೊಟ್ಟು ಇವರಿಗೆ ಇಷ್ಟು ಲ್ಯಾಂಡ್ ಕೊಡಿ ಅಂತ ಅಷ್ಟೇ ಕೊಟ್ಬಿಟ್ರೆ ಡೀಟೇಲ್ಸ್ ಇಲ್ಲ. ಅವ್ನು ಅಲ್ಲಿದ್ದೆಲ್ಲ ಎಕ್ಸಾಮಿನ್ ಮಾಡ್ತಾನೆ, ಅಲ್ಲಿ ಸ್ಪೆಸಿಫಿಕ್ ನಂಬರ್ ಹಾಕಿ ಅಲ್ಲಿ ಸ್ಯಾಂಕ್ಷನ್ ಮಾಡ್ತಾನೆ. ಆ ಟೈಪು ಎಲ್ಲ ದೇವತೆಗಳಿಗೂ ಕೂಡ ಪೂಜೆ ಮಾಡಿ ಅವರ ಕಾಣಿಕೆ ಅರ್ಪಿಸಿಬಿಟ್ಟು ಪ್ರಾಚ್ಯೇಭ್ಯೋ ವಿಷ್ಣುಭೂತೇಭ್ಯ ಇತ್ಯಾದಿ ಅಖಿಲ ದಿಷ್ಠುಚ ಎಲ್ಲ ದಿಕ್ಕುಗಳಲ್ಲಿ ಇರ್ತಾರೆ. ಪ್ರಾಚ್ಯೇಭ್ಯ ವಿಷ್ಣುಭೂತೇಭ್ಯ ನ ಪ್ರಾಚ್ಯ ದಿಶೆ ಅಷ್ಟೇ ದೇವತಾ ಎಲ್ಲೋ ಬರುತ್ತಲ್ಲ ಎಲ್ಲಿದ್ದದು ನಾವು ಕಡೆ ಹೇಳಿ ಅಲ್ಲೆಲ್ಲ ಹೇಳ್ತಾ ಹೋಗ್ಬೇಕು. ಪೂರ್ವದಕ್ಕೆ ಇರತಕ್ಕಂಥ ದೇವತೆಗಳಿಗೆ ಈ ದೇವತೆಗಳಿಗೆ ತುಂಬ ಜನ ಇರ್ತಾರೆ. ಆದ್ದರಿಂದ ದಿಕ್ಕು ನೋಡ್ಕೊಂಡು ಹೇಳಬೇಕು, ಕೊನೆಗೆ ದಿಕ್ಕು ನೋಡ್ಕೊಂಡು ಹೇಳಬೇಕು. ಅಷ್ಟರ ಮಟ್ಟಿಗೆ ದೇವತೆಗಳ ಸಂಖ್ಯೆ ಇರುತ್ತೆ. ಇತ್ಯಾದಿ ಅಖಿಲ ದಿಷ್ಠುಚ ಆದಾಯ ವಿಷ್ಣುಭೂತೇಭ್ಯ ಲೋಕಭೇಭ್ಯ ಲೋಕವ ದಿಕ್ಪಾಲಕರಿಗೆಲ್ಲ ಕೊಡಬೇಕು. ಇದು ಮೇನ್ ದಿಕ್ಕುಗಳಾಯಿತು. ಆಮೇಲೆ ಅಷ್ಟ ದಿಕ್ಕೆಲ್ಲ ಹಚ್ಚಬೇಕದು. ಅಷ್ಟು ಪೂಜೆ ಮಾಡಿ ಅಲ್ಲಿವರೆಗೂ ರೇಟ್ ಇಲ್ಲ ತೊಗೊಳೋದಕ್ಕೆ ಅವನಿಗೆ. ಲೋಕೇಭ್ಯ ತಥಾ ಹರೇಹೇ ಅನುಜ್ಞಾ ಮುದ್ದರೇತ್ ಪ್ರತಿಯೊಬ್ಬರು ಅನುಜ್ಞೆ ತೊಗೋಬೇಕು. ಇಂಥ ನಾವು ಶಿಲೆ ತೊಗೊಂಡು ಹೋಗ್ತಾ ಇದ್ದೇವೆ ಅನುಮತಿ ಕೊಡಿ ಅಂತ ತೆಗೋಬೇಕಲ್ಲ. ಅದಕ್ಕೆ ಮೊದಲು ಆ್ಯಕ್ಚುಲಿ ಶಂಕುಸ್ಥಾಪನೆ ಅಂತ ಮಾಡ್ತಾರಲ್ಲ, ಯಾತಕ್ಕೆ ಗೊತ್ತೇನದು? ಪರ್ಮಿಷನ್ ಅದು ಮಾಡ್ತಾ ಇದ್ದೀವಿ ಎಲ್ಲ ದೇವತೆಗಳು ದೊಡ್ಡವ್ರ ಕೈ ಹೇಳಿ ಪರಿಣಾಮ ಶುರು ಮಾಡ್ತಾ ಇದ್ದೇವೆ, ನೀವೆಲ್ಲ ಇದು ಮಾಡಿ ಅಂತ ಕೇಳಿದ ಮೇಲೆ ಬಂದುಬಿಡ್ಬೇಕು. ಅವಾಗ ಏನು ಮಾಡ್ತಾರೆ? ಅವರ ರೆಸ್ಪಾಂಡ್ ಮಾಡುತ್ತಂತ ಅದಕ್ಕೆ ಅಲ್ಲಿರ್ತಕ್ಕಂಥ ಅವೆಲ್ಲ ವೆಕೇಟ್ ಮಾಡಿ ಹೋಗಿಬಿಡುತ್ತೆ ಆ ಕಡೆ, ಗೊತ್ತಾಯ್ತಾ? ಆಮೇಲೆ ಅಗಿಲಕ್ಕೆ ಶುರು ಮಾಡ್ತಾರೆ. ಇಷ್ಟು ಮಾಡಿದಾಗ ಇಂಡಿಕೇಷನ್ ಅದು, ಪ್ರಾಣಿಗಳೆಲ್ಲ ನೋಟಿಸ್ ಕೊಟ್ಟರೆ ಹೇಗೋ ಹಾಗೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ವೆಕೇಟ್ ಮಾಡಿ ಹೋಗಿಬಿಡುತ್ತೆ. ಅದೆಲ್ಲ ಫಸ್ಟ್ ಸ್ಟೇಜ್ ಅದು. ಹಾಗೆ ಮಾಡಿದರೆ ನಾವು ಬಲಾತ್ಕಾರದಿಂದ ಮಾಡಿದಾಗತ್ತೆ. ಆಮೇಲೆ ಎಲ್ಲ ಮುಗಿದ ಗೃಹ ಪ್ರವೇಶ ಯಾಕೆ ಶಾಂತಿ ಮಾಡ್ತಾನೆ ಮತ್ತೆ ಅಂದರೆ ಆ ತಪ್ಪನ್ನೆಲ್ಲ ಸರಿ ಮಾಡ್ಕೋಬೇಕೀಗ. ಎಷ್ಟೋ ಪ್ರಾಣಿಗಳು ಪಾಪ ವಾಸಸ್ಥಾನ ಅದು, ನಿರ್ಗತಿಗಳಾದಾಗ ಆಗೋಗ್ಬಿಟ್ಟಿದೆ. ಕೆಲವಕ್ಕೆಲ್ಲ ಹಿಂಸೆಯಾಗಿದೆ ಮತ್ತೆ ಅವೆಲ್ಲದಕ್ಕೂ ನಾವು ವ್ಯವಸ್ಥೆಯತ್ತ ಅಂತ ಮಾಡ್ಕೊಂಡು ಅದು ಗೃಹ ಎಲಿಜಿಬಿಲಿಟಿ. ಫಸ್ಟು ಸ್ಟಾರ್ಟಿಂಗು ಅದು ಕ್ಲೋಸ್ ಅದು ಎಂಡಿಂಗ್ ಅದು ಅದೆಲ್ಲ ಇಲ್ಲಿ ಸುಮ್ಮನೆ ಮೆಕ್ಯಾನಿಕಲಿ ಮಾಡಿದರೆ ತುಂಬ ತಗೊತ್ತೆ. ನಾಸ್ತಿಕರು ಕೂಡ ಇವತ್ತು ಶಂಕುಸ್ಥಾಪನೆ ಗೃಹ ಪ್ರವೇಶ ಮಾಡ್ತಾನೆ ಇರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಮಾಡ್ತಾರೆ. ಇನ್ನೂ ಪೂರ್ತಿಯಾಗಿ ಬಿಟ್ಟಿಲ್ಲ. ನಾವು ಯಾಜ ಚಾಲೆಂಜ್ ನಾಯನ್ ಕರ್ಕೊಂಡೇ ಹೋಗ್ತೀವಿ ಎಂಬಷ್ಟು ಮಟ್ಟಿಗೆ ಇನ್ನೂ ಬಂದಿಲ್ಲ. ಅವತ್ತಿನ ಮಟ್ಟಿಗೆ ಕೆಲವರು ಅಂಥವ್ರು ಇರ್ತಾರೆ, ಅವ್ರೇನು ಮಾಡೋಕ್ಕಾಗಲ್ಲ. ಪ್ರಾಚ್ಯೇಭ್ಯೋ ವಿಷ್ಣುಭೂತೇಭ್ಯ ಇತ್ಯಾದಿ ಅಖಿಲ ದಿಕ್ಷುಚ ಆದಾಯ ವಿಷ್ಣುಭೂತೇಭ್ಯೋ ಲೋಕಭೇಭ್ಯಸ್ತಥಾ ಹರೇ ಅನುಜ್ಞಾ ಉದ್ಧರೇ ತುರ್ಕ್ಷಂ ಶಿಲಾಂಚ ಪ್ರತಿಮಾಕೃತೇ. ಅದನ್ನು ಶಿಲೆ ಆದರೆ ಅಲ್ಲಿಂದ ಉದ್ಧರೇ ಆ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ, ಮುಂಚೆ ಮಾಡೋಾಗಿಲ್ಲ. ವೃಕ್ಷಗಳಾದರೆ ಆಗ ಅದು ಕತ್ತರಿಸ್ಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ವೃಕ್ಷನ ದೊಡ್ಡ ವೃಷವಿದೆ ಅಂತ ಬೀಳಿಸ್ಬೇಕಂತ ಪಾಪ. ಅದು ಯಾವುದೋ ರೆಂಬೆಗಳಿಂದ ಮಾಡೋಕ್ಕೆ ಬರಲ್ಲ ಅದನ್ನು. ಇಷ್ಟಪ್ಪ ಪ್ರತಿಮೆಗೆ ನೀವು ರೆಂಬೆಯಿಂದ ಹ್ಯಾಂಗೆ ಮಾಡೋಕ್ಕೆ ಬರುತ್ತೆ? ಸೊ ಮರ ಮರನೇ ಹೊಡಿಬೇಕಾಗತ್ತೆ. ಆ ರೀತಿ ಮಾಡಬೇಕು. ಇದು ಒಂದು ವ್ಯವಸ್ಥೆ ಇದೆ. ಎಷ್ಟೋ ಸತಿ ಕೆಲವು ಮರಗಳನ್ನು ತೆಗೆಯೋದು ಕಷ್ಟ ಸೈಟು. ಆಮೇಲೆ ಎಷ್ಟೋ ಮನೆ ಕಟ್ಟಕ್ಕೆ ಹೋಗಿ ಏನೋ ಮರ ಬೆಳ್ಕೊಂಡ್ಬಿಟ್ಟಿರುತ್ತೆ. ಹಣ್ಣಿನ ಮರ ಹೂವಿನ ಮರ ಎಲ್ಲ ತೆಗಿಬಾರದು ಸಾಮಾನ್ಯ. ಬಟ್ ಏನು ಮಾಡಬೇಕಾಗ, ಇಲ್ಲ ಕಟ್ಟಲಿಕ್ಕೆ ಬರೋದಿಲ್ಲ. ಇದೆಲ್ಲ ಶಾಂತಿ ಮಾಡ್ಕೊಂಡು ಏನು ಮಾಡಬೇಕಾಗ, ಆಗ ಅದಕ್ಕೆ ಪರ್ಮಿಷನ್ ಸಿಗುತ್ತೆ. ದೋಷ ಇಲ್ಲದೆ ಭಾರಿ ದೋಷ, ಅದು ಶಾಪ ಇರುತ್ತೆ. ಯಾವಾಗಲೂ ಕೂಡ ಮನೆಗೆ ಹೋದ್ರೆ ಏಳಿಗೆ ಆಗೋದೇ ಇಲ್ಲ. ಬರೀ ಹಿಂಸೆ ರೋಗ ರುಜನ ಒದ್ದಾಡ್ತಿರ್ತಾರೆ. ಏನು ಯಾವುದಕ್ಕೆ ಅದು ಉಪಯೋಗಿಸ್ಬಾರ್ದು ಅಶ್ವತ್ಥ ವೃಕ್ಷ. ಅದಾಗಿ ಬಿದ್ದಿದ್ರೆ ದೋಷ, ನಾವು ತೆಗಿಬಾರ್ದು. ಅದಾಗಿ ಬಿದ್ದಿದ್ರೆ ಅದನ್ನು ಉಪಯೋಗಿಸ್ಬೋದು ಅಷ್ಟೇ. ಹೇಳಿದ್ದೇನು, ದೇವಸ್ಥಾನ ಕೂಡ ದೊಡ್ಡ ದೊಡ್ಡ ಪ್ರಸಂಗ ಬಂದರೆ ಎಕ್ಸೆಪ್ಷನ್ ಇದ್ದೇ ಇದೆ. ಅದಕ್ಕೆ ಶಾಂತಿ ದೊಡ್ಡ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ, ಉಳಿದಕ್ಕಿಂತ ಜಾಸ್ತಿ ಇರುತ್ತೆ ಮಾಡೋಕ್ಕೆ ಅನುಜ್ಞೆ. ಇವತ್ತು ನಮ್ಮಲ್ಲೂ ಕೂಡ ಸುಮ್ಮನೆ ಮನೆ ಮುಂದೆ ಮರ ಇರುತ್ತೆ, ಒಳ್ಳೆ ಬರ ಕಟ್ ಮಾಡೋಕ್ಕೆ ಬರಲ್ಲ. ಅದನ್ನು ಪರ್ಮಿಷನ್ ಬೇಕು ಅದಕ್ಕೆಲ್ಲ ಕೂಡ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾರೇ ಬರಬೇಕದು. ನಮ್ಮ ಮನೆ ನಿಮ್ಮ ಮನೆ ಮುಂದಿದೆ, ನಿಮ್ಮದಲ್ಲ ಅದು. ಮನೆ ಮುಂದಿದ್ದ ಮಾತ್ರಕ್ಕೆ ನಿಮ್ಮದಾಗೋದಿಲ್ಲ ಅದು. ಅದು ರೂಲ್ಸ್ ಇದೆಲ್ಲ ಅರ್ಥ ಮಾಡಿ ಅರ್ಥ ಆಗುತ್ತೆ ನಮಗೆ. ಇಲ್ಲಿ ಪರ್ಮಿಷನ್ ತೊಗೊಳ್ದಕ್ಕೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ನಮ್ಮ ಮನೆ ಮುಂದೆ ಇದ್ದರೂ ಕೂಡ ಇದು ಕಾಡಿ ಬೇರೆ ಹೋಗ್ತಾರೆ, ಅದು ಮನೆಯಲ್ಲೇ ಮನೆಯಲ್ಲ ಇದು. ಸೊ ಪರ್ಮಿಷನ್ ಇಲ್ಲದೇ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಕಡೆಗೂ ಕೂಡ ಅಭಿಮಾನಿ ವ್ಯಪದೇಶ ಅಧಿಕರಣ ಬಂದಿದೆ. ಮಣ್ಣು ಕೂಡ ಹಿಂದೆ ಸೈಟ್ ಯಾರ್ದು ಮರ ಯಾರ್ದು ಅಂತ ಕೇಳೋ ಹಾಗೆ ಅದು ಕೇಳೋದು. ವ್ಯಕ್ತಿಗಳನ್ನ ಕೇಳ್ತೇವೆ ಅಷ್ಟೇ, ದೇವತೆಗಳನ್ನ ಕೇಳಬೇಕು. ಆ ವೃಕ್ಷಕ್ಕೆ ಯಾವ್ಯಾವ ದೇವತೆಗಳು ಅದೆಲ್ಲ ಮಾಡ್ಕೊಂಡು ಬರಬೇಕು. ಪ್ರತಿಮಾಂ ಪಿಂಡಿಕಾಂ ಪೀಠಂ ಶಿಲಾಭಿಸ್ತು ತ್ರಿಜಾತಿಭಿ. ಅಲ್ಲಿ ತೊಗೋಬೇಕಾದ್ರೆ ಫುಲ್ ಸೆಟ್ರೆ ತೊಗೋಬೇಕಾದ್ರೆ ಯಾವ ಥರ ತೊಗೋಬೇಕು? ಪ್ರತಿಮೆಗೆ ಬೇಕಾದ ವುಡ್ಡು ಸ್ಟೋನು, ಪೀಠಕ್ಕೆ ಬೇಕಾದ್ದು ಪ್ರತಿಯೊಂದು ತೊಗೊಂಡು, ಪ್ರತಿಮಾ ಪೀಠ ಇತ್ಯಾದಿಗೆ ಬೇಕಾದ್ದೆಲ್ಲ ಕೂಡ ಮೂರು ಜಾತಿಗಳಿಂದ ಸೆಲೆಕ್ಟ್ ಮಾಡ್ತವೆ. ಮೂರು ಜಾತಿಗಳು, ಪುರುಷ ಶಿಲಾ, ಸ್ತ್ರೀ ಶಿಲಾ, ನೌಪುಸಕ ಶಿಲಾ, ಅದು ತಕ್ಕಂತೆ ತೊಗೊಳ್ಳಿ. ಪ್ರತಿಮಾಂ ಪಿಂಡಿಕಾಂ ಪೀಠಂ ಶಿಲಾಭಿಸ್ತು ತ್ರಿಜಾತಿಭಿ. ಅಲ್ಲಿ ಹೇಳ್ತಾ ಪ್ರತಿಭಾಕೃತೆ ಶಿಲಾಂ ಸ್ವರ ಸ್ಥೂಲತ್ವಭೇದೇನ ಪುಂಖ್ಯಾ ಪುಂಸ್ತ್ರಾದ್ಯಾಹ ಜಾತಿತ ಶಿಲಾಹ ಪುಂಶಿಲಾ ಪ್ರತಿಮಾರ್ಥಂತು ಸ್ತ್ರೀ ಶಿಲಾ ಪೀಠಕೃಪ್ತಯೇ ಸ್ವರ ಸ್ಥೂಲತ್ವ ಭೇದೇನ. ಸ್ವರ ಸ್ಥೂಲ ಅಂದ್ರೇನು? ಗಟ್ಟಿ ಸ್ವರ, ಗಟ್ಟಿ ಧ್ವನಿ ಅಂತೀವಲ್ಲ, ಅದು ಪುರುಷ ಶಿಲಾ. ಸ್ವಲ್ಪ ಮಾಧುರ್ಯಾದಿಗಳಿದ್ದರೆ ಸ್ತ್ರೀ ಶಿಲಾ. ಹೇಗೆ ಅದು ಪುರುಷ ಸ್ತ್ರೀಯಲ್ಲಿ ಧ್ವನಿ ವ್ಯತ್ಯಾಸ ಇರುತ್ತೋ ಅಂಥ ಧ್ವನಿ ವ್ಯತ್ಯಾಸ ಅಲ್ಲಿರುತ್ತೆ. ಪುಂಶಿಲಾ ಪ್ರತಿಮಾರ್ಥಂತು ಸ್ತ್ರೀ ಶಿಲಾ ಪೀಠಕೃಪ್ತಯೇ ಕೃಪ್ತಿಯ ನಿರ್ಮಾಣ. ವೇದ ಮಂಗಲ ಘೋಷೈಶ್ಚ ವಾದ್ಯೈಶ್ಚ ಪ್ರತಿಮಾಂ ಹರೇತ್. ವೇದ ಮಂಗಲ ಘೋಷಗಳಿಂದ ವಾದ್ಯಗಳಿಂದ ಪ್ರತಿಮೆಯನ್ನು ತರಬೇಕು. ಸುಮ್ಮನೆ ತರ ಆಗಿಲ್ಲ, ಹೇಗೆ ತರಬೇಕು? ಪ್ರತಿಮೆ ಆದಮೇಲೆ ಹೇಗೆ ಸ್ವಾಗತ ಮಾಡ್ಕೊಂಡು ತರ್ತಾರೋ ಶಿಲಾ ಕೂಡ ಹಾಗೆ ತರಬೇಕು. ಪ್ರತಿಮೆಗೋಸ್ಕರ ತಂದು ಶಿಲ್ಪಿ ಕೈಲಿ ಒಪ್ಪಿಸ್ಬೇಕು ಅದನ್ನು. ಪ್ರಾಗುದಕ್ ಪ್ರಮಣೇ ದೇಶೇ ಕುರಿಯಾ ದೇವಾಲಯಂ ಸುಧೀಹಿ. ಇವು ಒಂದು ಸ್ಟೇಜ್ ಆಯ್ತು. ಈಗ ಯಾವ ಸ್ಟೇಜ್? ಈಗ ಶಿಲೆನ ಸೆಲೆಕ್ಟ್ ಮಾಡೋ ಸ್ಟೇಜ್ ಮುಗೀತು. ಇದು ಪ್ರತಿಮೆ ಆ ಸ್ಟೇಜ್ ಹೇಗೆ, ಪ್ರತಿಮೆ ಹೇಗೆ ಮಾಡಬೇಕು ಲಕ್ಷಣ ಹೇಳಿಬಿಟ್ಟಿದ್ದಾರೆ. ಈಗ ಆ ಪ್ರತಿಮೆ ಯಾರ್ದು ಅನ್ನೋದ್ರ ಮೇಲೆ ಆ ಲಕ್ಷಣಗಳನ್ನ ವೇರಿ ಆಗುತ್ತೆ. ಸೈಜ್ಗಿದು ಡೈಮೆನ್ಷನ್ಸ್ ಮೆಜರ್ಮೆಂಟ್ಸ್ ವೇರಿ ಆಗೋದಿಲ್ಲ. ಆದರೆ ವರಾಹ ರೂಪ, ಹೈಗ್ರಿ ರೂಪ, ಅದರಲ್ಲಿ ರೂಪ ವ್ಯತ್ಯಾಸ ಮಾಡಬೇಕು ಅಷ್ಟೇ ಹೊರತು ಇದೆಲ್ಲ ಅಂಗುಲಾದಿಗಳೆಲ್ಲ ಕಾಮನ್. ದೇವಾಲಯ ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ದೇವಸ್ಥಾನ ಎಲ್ಲಿ ಕಟ್ಟಿಸ್ಬೇಕು? ಪ್ರಾಗುದಕ್ ಪ್ರಮಣೇ ದೇಶೇ ಕುರಿಯಾದ್ ದೇವಾಲಯಂ ಸುಧೀಹಿ. ಪ್ರಾಗುದಕ್ ಪ್ರಮಣೇ ದೇಶೇ ಕುರಿಯಾದ್ ದೇವಾಲಯಂ ಸುಧೀಹಿ. ಪ್ರಾಗ್ ಪ್ರಮಣ, ಉದಕ್ ಪ್ರಮಣ, ಪ್ರಾಗುದಕ್ ಪ್ರಮಣ ಅಂದರೆ ಈಶಾನ್ಯ ಅಂತ. ಪ್ರಾಕ್ ಪ್ರಾಕು, ಉದಕ್ ಅಂದರೆ ಉತ್ತರ, ಪ್ರಾಗ್ ಉದಕ್ ಅಂದರೆ ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂತ ಹೇಳಿದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಯಾವ ಈಶಾನ್ಯ ದಿಕ್ಕಿಗೆ? ಅದಕ್ಕೆ ಮನೆ ಈಶಾನ್ಯ ದಿಕ್ಕಿಗೆ, ದೇವ್ರ ಮನೆ ಸೈಟಲ್ಲಿ ತನ್ನ ಮನೆಗೆ ಈಶಾನ್ಯ ದಿಕ್ಕು, ಊರಿಗೆ ಈಶಾನ್ಯ ದಿಕ್ಕು, ಮತ್ತು ಯಾವ ಸ್ಥಳದಲ್ಲಿ ತಾನು ಮಾಡೋಕೆ ಕೊಟ್ಟು ನಿಂತ್ಕೊಂಡಿದೆ ಅದಕ್ಕೆ ಈಶಾನ್ಯ ಆಗಬೇಕು. ಅಂಥ ದಿಕ್ಕಿನ ದೇವಸ್ಥಾನ ಇರಬೇಕೆ ಹೊರತು ಬೇರೆ ಕಡೆಯಲ್ಲ. ಆದ್ದರಿಂದ ಹಳೆಯ ದೇವಸ್ಥಾನ ನೋಡಿಬಿಟ್ರೆ ಇಡೀ ಊರು ಯಾವ ಕಡೆ ಇತ್ತು ಅಂತ ಡಿಸೈನ್ ಮಾಡ್ಬೋದು. ಇಲ್ಲಿ ದೇವಸ್ಥಾನ ಇದೆ ಅಂದರೆ ಊರು ಹಾಳಾಗೋಗ್ಬಿಟ್ಟಿದೆ, ಈಗ ದೇವಸ್ಥಾನ ಮಾತ್ರ ಇದೆ. ಸೊ ಈ ನಮ್ಮ ಗೈಡ್ಲೈನ್ಸ್ ಏನೀಗ ಈಶಾನ್ಯ ದಿಕ್ಕಿ ಇರಬೇಕಾದ್ರಿಂದಾಗೇ ಅದು ಅಲ್ಲಿರಬೇಕು. ಅದಕ್ಕೆ ಪ್ರಾಗುದ ಪ್ರವಣೇ ದೇಶೇ ಕುರಿಯಾ ದೇವಾಲಯೇಸು ದೇವಾಲಯಂ ಸುಧಿ. ಅದು ಇನ್ನೊಂದು ಅರ್ಥ ಇದೆ ಏನಂದರೆ, ತುಂಬ ಸ್ವಾರಸ್ಯವಾದ ಅರ್ಥಗಳು. ಪ್ರಾಗುದ ಪ್ರವಣದಲ್ಲಿ ನೀರಿರಬೇಕು, ಈಶಾನ್ಯ ದಿಕ್ಕಿನೇ ನೀರಿರಬೇಕು, ಜಲಾಶಯ ಇರಬೇಕು, ಅದು ಸರಿಯಾದ ನೀರು ಬೇಕು, ದೇವಸ್ಥಾನ ಇರಬೇಕು. ಅನಂತೇಶ್ವರ ದೇವರಿದೆ, ಮಧು ಸರೋವರ ಇದೆ. ಮೊದಲು ಇದಿಲ್ಲ ಅದು ಮಧು ಸರೋವರ, ಅನಂತ ಸರೋವರ ಅಂತ ಹೆಸರು. ಈ ಸರಿಯಾಗಿದೆ ಈಶಾನ್ಯ ದಿಕ್ಕಿ ಕರೆಕ್ಟಾಗಿ ಯಾವುದಿದೆ ನೋಡಿ, ಅಲ್ಲಿ ಅನಂತ ಸರೋವರ ಇದೆ. ಸ್ವಾಮಿ ಪುಷ್ಕರಣಿ ಕರೆಕ್ಟಾಗಿ ಈಶಾನ್ಯ ದಿಕ್ಕಿಗಿದೆ. ಯಾವ್ದು ತೊಗೊಂಡ್ರು ಕೂಡ ಆ ರೀತಿಯಲ್ಲೇ ಪುಷ್ಕರಣಿ ಇರೋದು. ಹಿಂದೆ ಆ ರೀತಿ ಮಾಡ್ತಾ ಬಂದಿದ್ದ, ಆಗ ಅದಕ್ಕೆ ಸನ್ನಿಧಾನ ಜಾಸ್ತಿ, ಪರ್ಫೆಕ್ಟಾಗಿ ಮಾಡಿರ್ತಾರಲ್ಲ. ತುಂಬ ಸನ್ನಿಧಾನ, ಒಂದು ತಪ್ಪಿದ್ರು ಕೂಡ ಸನ್ನಿಧಾನ ಏನಾಗುತ್ತಾಗ ಕಟ್ಟಾಗ್ತಾ ಬರುತ್ತೆ. ತುಂಬ ಕಡೆ ಎಲ್ಲ ಕಟ್ಟಾಗಿರುತ್ತೆ, ಒಂದಲ್ಲ, ಪ್ರತಿಷ್ಠಾಪನೆ ಮೂರ್ತಿ ಶಿಲಾ ಜಾಗ ಎಲ್ಲವೂ ವರ್ಷಿರೋದ್ರಿಂದ ಅಲ್ಲಿ ಆಸುರಿ ತೆಗೆದು ದೇವಗಳು ಸೇರ್ಕೊಂಡ್ಬಿಡುತ್ತೆ ಬಂದು, ಅದು ಅನಿಷ್ಟ ಆಗುತ್ತೆ, ಒಳ್ಳೇದಾಗದೇ ಇಲ್ಲ. ಇನ್ನೊಂದು ಅರ್ಥ ಪ್ರಾಗುದಕ್ ಪ್ರಭಡೆ ದೇಶೆ ಅಂಥೇಳಿದರೆ ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಹಾಕಿದ ನೀರು ದಕ್ಷಿಣದಿಂದ ಉತ್ತರಕ್ಕೆ ಹರಿಬೇಕು ಇಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಬೇಕು. ಅಂದ್ರೆ ಅರ್ಥ ಏನೋ, ಈಶಾನ್ಯ ಡೌನ್ ಇರಬೇಕು ಅಂತ. ಈಶಾನ್ಯ ಡೌನ್ ಇದ್ದರೆ ಏನದು, ಒಳ್ಳೆ ಜಾಗ. ಈಶಾನ್ಯ ಡೌನ್ ಇದ್ದರೆ ಭಾರಿ ಒಳ್ಳೆ, ಎರಡು ಕಡೆಯಿಂದ ಇದ್ದರೆ ನಂಬರ್ ಒನ್ ಅದು. ದಕ್ಷಿಣದಿಂದ ಉತ್ತರಕ್ಕೂ ಹರಿಯುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೂ ಹರಿಯುತ್ತೆ ಅಂದರೆ ಮೋಸ್ಟ್ ಐಡಿಯಲ್ ಪ್ಲೇಸ್ ಅದು, ಗೊತ್ತಾಯ್ತಾ. ಅದರಲ್ಲಿ ಒಂದು ಹೋದರೆ ಅರ್ಧ ಹೋದಾಗ ಲೆಕ್ಕ. ಈಗ ಹೀಗಿದ್ಬಿಟ್ರೆ ಗೋವಿಂದ, ಈಶಾನ್ಯ ಅಪ್ಪಿದೆ, ಈ ಕಡೆ ಇದಿದೆ. ನೈಋತ್ಯ ಯಾವಾಗ ಹೇಗಿರಬೇಕು, ನ್ಯಾಚುರಲಿ ಅಪ್ಪಿರ್ಬೇಕು, ಯಾಕೆ ಈ ಕಡೆಯಿಂದ ಹೋಗ್ಬೇಕು. ಅದು ನೈಋತ್ಯದಲ್ಲಿ ಏನು ಮಾಡ್ಬೋದು ಹಾಗಿದ್ರೆ ಟ್ಯಾಂಕ್ ಮಾಡ್ಬೋದು, ಬಾವಿ ಮಾಡೋಂಗಿಲ್ಲ, ಅದಕ್ಕೆ ಡೌನ್ ಆಗಿಬಿಡುತ್ತೆ. ಅದರಿಂದ ಅಲ್ಲೇ ಅದು ಬಾವಿ ಮಾಡಬೇಕು, ಇವೆಲ್ಲ ಅಲ್ಲಿರಬೇಕು, ಈ ಕಡೆ ಇದಿರಬೇಕು. ಕರೆಕ್ಟಾಗಿ ವಾಸ್ತು, ಈ ವಾಸ್ತುನ ಸರಿಯಾಗಿ ನೋಡಿದ್ರೆ ಇನ್ಯಾವುದೇ ವಾಸ್ತು ತೋರು ಉಪಯೋಗ ಇಲ್ಲ. ಮನೆಯಲ್ಲಿ ನೀರು ಕೂಡ ಅಷ್ಟೇ, ನೀರು ಸಂಪ್ ಎಲ್ಲಿರಬೇಕಾಗಿದ್ರೆ ಇಲ್ಲಿರ ಈಶಾನ್ಯ ನೈಋತ್ಯ ಇದ್ಬಿಟ್ರೆ ಹೋಯ್ತು, ಈಶಾನ್ಯದ ಸಂಪ್ ಇರಬೇಕು. ಇವತ್ತು ಬಾವಿ ಮಾಡಿಸೋ ಸಾಧ್ಯ ಇಲ್ಲ, ಸಂಪ್ ಯೋಚನೆ ಮಾಡ್ಬೋದಲ್ಲ. ಆ ರೀತಿ ಸರಿಯಾಗಿ ಎಲ್ಲರೂ ಫಾಲೋ ಮಾಡಿಬಿಟ್ರೆ ಮಾಡೋದೇನು ಕಷ್ಟ ಅಲ್ಲ. ಇಲ್ಲಿ ಏನು ಮಾಡ್ತಾರೆ, ಈಶಾನ್ಯ ಮಾಡೋಕೆ ಹೋಗ್ತಾನೆ, ಇನ್ನೊಬ್ಬನ ತಪ್ಪು ಮಾಡಿರ್ತಾ ಅಲ್ಲಿಂದ ಸ್ಯೂವೇಜ್ ಲೈನ್ ಹೋಗುತ್ತೆ, ಬಾವಿ ಕೆಟ್ಟೋಗ್ಬಿಡುತ್ತೆ, ಗೊತ್ತಾಯ್ತಾ. ಎಲ್ಲರೂ ಇವ್ರಿಗೆ ಎಲ್ಲರೂ ಕರೆಕ್ಟಾಗಿ ಮಾಡಿದ್ರೆ ಏನಾಗುತ್ತಾಗ ಸಮಸ್ಯೆನೇ ಬರೋದಿಲ್ಲ. ಈ ನೂರಾರು ವರ್ಷಾದ್ರೂ ಏನಾಗೋದಿಲ್ಲ. ತಲೆ ತೋರಿಸಾಗ ಒಬ್ಬರು ಮಾಡ್ತಾನೆ ಅವಾಗ, ಇವನು ಪಾಪ ಇವನು ಮಾಡೋದು ಕುಡಿಯೋ ನೀರಿಗೆ, ಅವನು ನಡ್ಕೊಂಡು ಹೋಗೋದು ಎದುರುದು, ಅವನು ನನ್ನ ಇಷ್ಟ ಅಂತಾನೆ, ಅದು ತಪ್ಪದು. ಸೊ ಇಂಥ ವಾಸ್ತುನ ಎಲ್ಲರೂ ಫಾಲೋ ಮಾಡಿದರೆ ಆಗ ಎಂದೆಂದು ತುಂಬ 100ಕ್ಕೆ 90 ಪಾಲು ಬಾವಿ ಕೆಟ್ಟೋಗಿ ಎಷ್ಟೋ ಊರಲ್ಲಿ ಚರಣಿ ಸೇರ್ಕೊಂಬಿಟ್ಟಿದೆ. ಯಾಕಂದರೆ ಅನ್ಪ್ಲಾನ್ಡ್ ಸೇಜ್ ಮಾಡಬೇಕಾದ್ರೆ ಅವ್ನು ಮಾಡೋನು ಇವನಿಗೆ ಲಿಂಕೇ ಇಲ್ಲ, ಅವನು ಎಲ್ಲೋ ಮಾಡಿದೆ ಇವನ್ನೆಲ್ಲೋ ಮಾಡ್ದ. ಕೊನೆಗೆ ಮನೆಯಲ್ಲೂ ಕೂಡ ಈ ಹರಿಯೋ ನೀರು ಹಾಗಿರಬೇಕಂತೆ. ನಾವು ಸ್ನಾನ ಮಾಡಿದ ನೀರು ಹರಿಬೇಕು, ಯಾವ ಕಡೆ ಹರಿಬೇಕಂತ ಯಾವಾಗಲೂ ಕೂಡ ನೀರು ಅಂತಷ್ಟೇ ಈಶಾನ್ಯಕ್ಕೆ ಹೋಗಾಗಿರ್ಬೇಕಂತ. ಈಗ ಉತ್ತರಕ್ಕೆ ಹೋಗಬೇಕು ಇಲ್ಲ ಪೂರ್ವಕ್ಕೆ ಹೋಗಬೇಕು, ಈಶಾನ್ಯಕ್ಕೆ ಹೋದರೆ ನಂಬರ್ 1. ಆ ರೀತಿಯೇ ಪ್ಲಾನ್ ಮಾಡಬೇಕು. ಆ ರೀತಿ ಪ್ಲಾನ್ ಮಾಡಿದಾಗ ಅದು ನಿಮಗೆ ಸರಿ, ಮತ್ತೆ ಮನೆ ಒಳಗೆ ನೀರು ಬರಬೇಕೀಗ. ಸೊ ಈಶಾನ್ಯದಿಂದ ಎಂಟರ್ ಆಗಬೇಕು ಅದು, ಗೊತ್ತಾಯ್ತಾ. ಎಲ್ಲಿಗೆ ಅಂದರೆ ಯಾವುದಕ್ಕೆ ಅಲ್ಲ, ಆ ರೀತಿ ಮಾಡಿದ್ರೆ ಅನುಕೂಲ ಏನು ಗೊತ್ತಾ, ಯೂನಿಫಾರ್ಮ್ ಆಗಿದ್ದಾಗ ಎಲ್ಲರದು ಯೂನಿಫಾರ್ಮ್ ಆಗಿದ್ದರೆ ಏನು ಪ್ರಾಬ್ಲಮೇ ಇಲ್ಲ. ಇವ್ರೇನು ಮಾಡ್ತಾರೆ, ಸೈಟ್ ಇರೋದು ಆದರೆ ಇರೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅವರು, ಒಬ್ಬೊಬ್ಬರು ಹ್ಯಾಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ ಅನ್ಸೈಂಟಿಫಿಕ್ಕಾಗಿ ಮಾಡ್ತಾರೆ ಅದು ಕೂಡ. ಮತ್ತೆ ಇವತ್ತು ನೀವು ನೋಡಿದ್ದೀರಿ ಎಷ್ಟೋ ಕಡೆಗೆ ವಾಟರ್ ಕನೆಕ್ಷನ್ ತೊಗೋತೀರಿ ನೀವು, ಅವನೇನು ಮಾಡ್ತಾನೆ, ಕನೆಕ್ಷನ್ ಮೊದಲಿಂದ ಇರ್ತಾನೆ ತೆಗೆದು ಹಾಕ್ಬಿಡ್ತಾನೆ, ಹೊಸ್ತು ಪಕ್ಕದಲ್ಲಿ ಬೋರ್ ಹಾಕ್ತಾನೆ, ಅಂತ ಜಾಯಿನ್ ಮಾಡ್ತಾನೆ. ಪಕ್ಕದಲ್ಲಿ ಓಪನ್ ಮಾಡಿದ್ದು ಏನು ಮಾಡ್ತಾನೆ ಗೊತ್ತಾ, ಒಂದು ಮರದ್ದು ತೆಗೆಸ್ತಾನೆ, ಗೊತ್ತಾಯ್ತಾ, ಯಾವುದೋ ಒಂದು ತರ್ತಾನೆ ಇಟ್ಬಿಡ್ತಾನೆ. ಮತ್ತೆ ನೀರು ಸೊರ್ತಾನೆ ಇರುತ್ತೆ, ಮುಚ್ಚಿ ಹೋಗ್ಬಿಡ್ತಾರೆ, ಹಾಗೆ ನೀರೆಲ್ಲ ಲೀಕಾಗಿ ಹೋಗ್ತಿರುತ್ತೆ ಆ ಕಡೆ, ಗೊತ್ತಾಯ್ತು. ಇನ್ನು ಸೀವೇಜ್ ಹಾಗೆ ಓಪನ್ ಮಾಡಿರ್ತಾನೆ, ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿಬಿಡುತ್ತೆ, ಕುಡಿಯೋ ನೀರೋದು ಮಿಕ್ಸ್ ಆಗಿಬಿಡುತ್ತೆ. ಇವು ಹೊಸ ಬೋರ್ ಹಾಕ್ಬೇಕಾದ್ರೆ ಹಳೆ ಬೋರ್ ಹಳೆ ಜಾಗ ಹೇಗೆ ಮುಚ್ಚಬೇಕು ಅವ್ರು, ಅದನ್ನು ಎದುರು ನಿಂತ್ಕೊಂಡು ಹೇಳಿದ್ರೆ ಕೇಳಲ್ಲ ಅವರು, ಅಯ್ಯೋ ಎಲ್ಲ ಸಹ ಹೀಗೆ ಮಾಡೋದು ಊರಲ್ಲೆಲ್ಲ ಅಂತ ಹೋಗ್ಬಿಡ್ತಾರೆ. ಅದೆಲ್ಲ ಮಾಡೋಕ್ಕಾಗಲ್ಲ ನಾವು. ಅದಿಟ್ಟಾಗಲೇ ಜೋರ ಚಿಂತ ಇರುತ್ತೆ, ಸ್ವಲ್ಪ ನೋಡ್ತಾನೆ ಬಿಟ್ಟೋಗ್ಬಿಡ್ತಾರೆ. ಅದು ಎಷ್ಟು ಮೋಸ ಅದು, ಅದು ಪೂರ್ತಿ ಸೀಲ್ ಆಗಬೇಕದು, ಈಗ ಎಕ್ಸ್ಪೋಸ್ ಆಗಿಬಿಟ್ರೆ ಕತೆ ಮುಗೀತದೆ. ಇವತ್ತು ಹೇಳ್ತಾರೆ ಎಲ್ಲಿ ನೋಡಿದ್ರೆ ಅಂಥವಿರುತ್ತೆ, ಅವ್ರು ನೀರು ಮೇಲಕ್ಕೆಲ್ಲ ಹರ್ಕೊಂಡು ಬರ್ತಿರುತ್ತೆ, ಒದಕ್ಕೊಂದು ಮಿಕ್ಸ್ ಆಗುತ್ತೆ, ಈ ನೀರು ಅಲ್ಲಿ ಹೋಗುತ್ತೆ, ಮಳೆ ನೀರು ಒಳಗೆ ಹೋಗುತ್ತೆ, ಮತ್ತೆ ಆ ಮಳೆ ನೀರು ಬರ್ತಿ ಡಟ್ಟಿಯಾಗಿರುತ್ತೆ. ಹೀಗಾಗಿ ಎಲ್ಲ ಕೆಟ್ಟೋಗಿ ಆರೋಗ್ಯ ಕೆಟ್ಟೋಗಿ ಜನಗಳೇ ಹಾಳಾಗೋಗ್ಬಿಡುತ್ತೆ. ಅಷ್ಟು ಪಕ್ಕ ಮಾಡಬೇಕು. ಅವ್ರು ಯಾವ ಆಫೀಸರ್ ಬಂದು ನೋಡಲ್ಲ, ಆಫೀಸರಿಗೂ ಗೊತ್ತಿರೋದಿಲ್ಲ, ತಲೆ ತೋಚಿದ್ದೆ ಮಾಡೋದು. ಇವನು ಏನು ಅರ್ಜೆಂಟ್ ಏನು ಮಾಡೋಕ್ಕಿದ್ರೆ ದುಡ್ಡು ಮಾತ್ರ ಫುಲ್ ಇಸ್ಕೊಂಡಿರ್ತಾನೆ, ಅದು ತೋಚಿದ್ದು ಮಾಡಿ ಹೋಗ್ಬಿಡ್ತಾನೆ. ಆ ಜವಾಬ್ದಾರಿ ಅದು ಮಾಡಿದ ಮೇಲೆ ಕರೆಕ್ಟಾಗಿ ಮಾಡಿ, ಅದು ಮುಚ್ಚಿವೆ ಯಾರಿಗೆ ಕಾಣುತ್ತೆ ಅಂತ ಅವನು ವಾದ. ಅವನೇನೋ ಕಾಣೋದಿಲ್ಲ ಅಷ್ಟೇ, ಮುಚ್ಚಿವೆ ಯಾರಿಗೆ ಕಾಣೋದಿಲ್ಲ, ಕಾಣೋದಿಲ್ಲ ಮುಂದೆ ಎಫೆಕ್ಟ್ ಆಗಿದೆಯಲ್ಲ. ಈಗ ಹಾಗೆ ಡಾಕ್ಟ್ರ್ ಒಳಗಿದ್ದೇನು ಕಾಣೋದಿಲ್ಲ ಅಂತ ಹಾಗೆ ಹೊಲಿದು ಬಿಟ್ರೆ ಒಳಗಿದ್ದು ಯಾರು ನೋಡ್ತಾರೆ ಅಂತ ಹೇಳ್ಬಿಡೋಕ್ಕಾಗಿ ಸಾಯೋದು ಅವನಲ್ಲೇನು, ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿಗೆಲ್ಲಿ ನಾಳೆ ದಿವಸ ಮುಂದಿನ ಭಾಗ ಇವೆಲ್ಲ ಎಷ್ಟು ಡೀಟೇಲ್ಸ್ ಇದೆ, ಇಷ್ಟು ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೇಕು. ಇವ್ರಿಗೆ ಎಷ್ಟೋ ಜನ ಕರೆಯಕ್ಕೆ ಬರೋ ಪ್ರತಿ ಪ್ರತಿಷ್ಠಾಪನೆ ಕಾಲಕ್ಕೆ ಹೋಗ್ತಾರೆ, ಸಾಬಳ ಹತ್ರ ಕರಿಬೇಕಾದ್ರೆ ಏನು ಮಾಡಿ ಹ್ಯಾಕ್ ಕಿಡಿ ಒಪ್ಕೊಂಡ್ಬಿಡ್ತಾರೆ. ಹೇಳಿ ಎಲ್ಲೆಲ್ಲಿ ಮಾಡಿದ್ದೆ ಫಸ್ಟ್ ಇನ್ಸ್ಪೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದವರಿಗೂ ಅಫೆಕ್ಟ್ ಆಗುತ್ತೆ, ಗೊತ್ತಾಯ್ತಾ. ಇಂಥಲ್ಲಿಗೆ ಅದನ್ನು ಬರೋದಿಲ್ಲ ಅಂತ ಹೇಳಬೇಕು.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾನಯಃ.